ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಥ ಆಯುತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿಸು ಕೇಳುವೆ ಪರಮ ಭಗವದ್ ಭಕ್ತರಿದನ ಆದರದಿ ಕೇಳುವುದು. ಇಲ್ಲಿ ಇಲ್ಲಿ ವಿಭೂತಿ ಸಂಧಿ ಪದ್ಯ ನಂಬರ್ 13. ಪದ್ಯ ನಂಬರ್ 13 ಇದು. ಈ ಪದ್ಯ ನಂಬರ್ 13 ಈಸ್ ಅ ಕಂಟಿನ್ಯೂಯೇಷನ್ ಫಿಫ್ತ್ ಪದ್ಯನೇ ಆಗತ್ತೆ. ಈ 12th ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಹೇಳಿದ್ರಂದ್ರೆ, ಹೇಗೆ ಈ ಒಂದು ಜಗತ್ತಲ್ಲಿ ಇರುವಂತ ಎಲ್ಲ ಪದಾರ್ಥಗಳು ಎಲ್ಲವೂ ಆ ಭಗವಂತನ ಪೂಜೆಗೆ ಆಗುವಂತ ಸಾಧನ ಅಂದ್ರೆ ಟೂಲ್ಸ್, ಎಲ್ಲವೂ ಉಪಕರಣಗಳೇ ಆಗಿದೆ ಅಂಬೋದನ್ನ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಈ ಬ್ರಹ್ಮಾಂಡಂ ವರಮಂದಿರಂ ಅಂತ ಹೇಳಿದಂತೆ ಎಲ್ಲವೂ ಈ ಒಂದು ಮಂದಿರದಲ್ಲಿ ಒಂದು ಒಂದು ಇಟ್ಸ್ ಎ ಹ್ಯೂಜ್ ಬಿಗ್ ಟೆಂಪಲ್ ತರ ಇಲ್ಲಿರುವಂತದ್ದು ಎಲ್ಲವೂ ಅವನ ಪೂಜಾ ಸಾಧನಗಳೇ ಆಗತ್ತೆ ಅಂತ ಹೇಳಿ ಅದಕ್ಕೆ ಹೇಗೆ ಹೇಗೆ ಅಂತ ಅಲ್ಲಿ ಹೇಳ್ತಾ ಬಂದ್ರು. ಅದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇಲ್ಲಿ ಕಂಟಿನ್ಯೂ ಮಾಡೋದು ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ನಿಶ್ಚಲ ಬಕುತಿಯಲ್ಲಿ ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ ನೆಲದೊಳಿಗ ಗಂಧವೇ ಸುಗಂಧವು ಜಲವೇ ರಸ ರೂಪವೇ ಸುದೀಪವು ಎಲರು ಚಾಮರ ಶಬ್ದವಾದ್ಯ ಶಬ್ದವಾದ್ಯಗಳೇ ಅರ್ಪಿಸಲು ಒಲಿವ ಅಂತ. ಈ ಶಬ್ದವಾದ್ಯ ಎಲ್ಲವನ್ನು ಅರ್ಪಣೆ ಮಾಡಬೇಕು, ಅರ್ಪಿಸಲು ಒಲಿವ ಅಂತ ಹೇಳ್ತಾರೆ. ಇದನ್ನ ಅರ್ಪಣೆ ಮಾಡಬೇಕು. ಯಾವುದನ್ನ ಅರ್ಪಣೆ ಮಾಡಬೇಕು ಅದು ಹಿಂದಿನ ಪದ್ಯದಲ್ಲಿ ಅದನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಹೇಗೆ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಇರುವಂತ ಏನು ಫಸ್ಟ್ ಇಂದ ತಕೊಂಡ್ರು ಹೇಗೆ ಪಂಚಭೂತ ಪಂಚಭೂತದಿಂದ ಆದಂತ ಪಂಚ ತನ್ಮಾತ್ರೆಗಳು ಶಬ್ದ ಸ್ಪರ್ಶ ರೂಪರಸ ಗಂಧ ಅದನ್ನ ರಿಸೀವ್ ಮಾಡುವಂತ ಪಂಚ ಜ್ಞಾನೇಂದ್ರಿಯಗಳು ಆ ಪಂಚ ಜ್ಞಾನೇಂದ್ರಿಯಕ್ಕೆ ಸಂಬಂಧಪಟ್ಟ ಪಂಚ ಕರ್ಮೇಂದ್ರಿಯಗಳು ಇವು ಎಲ್ಲವೂ ಇರುವಂತದ್ದು ಈ ದೇಹ. ಈ ದೇಹದಲ್ಲಿ ಒಂದೊಂದಲಿನ ಈ ಡಿವಿಷನ್ಸ್ ಏನು ಪಂಚಭೂತಗಳು ನಮ್ಮ ದೇಹದಲ್ಲಿ ಇದೆ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರೆಗಳು ಎಲ್ಲವೂ ಈ ದೇಹದಲ್ಲಿ ಇದೆ. ಇರುವಂತ ಒಂದೊಂದಲಿನ ಇರುವಂತ ಭಗವಂತ ರೂಪ. ಯಾಕೆ ಭಗವಂತನ ರೂಪವನ್ನ ಅಲ್ಲಿ ತಂದಿಡೋದು ಅಂದ್ರೆ ಭಗವಂತ ಇದ್ರನೆ ಪ್ರತಿ ಒಂದು ಉಳಿಯತ್ತ, ಪ್ರತಿ ಒಂದಕ್ಕೇನು ಆಯಾ ಒಂದು ತಾಕತ್ತು ಆಯಾ ಪ್ರಾಪರ್ಟೀಸ್ ಬರುತ್ತೆ. ಸೊ ಅಲ್ಲಿ ಇರುವಂತ ಪ್ರತಿ 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 ಎಷ್ಟೆಷ್ಟು ಚಿಂತನೆ ಮಾಡಕ್ಕಾಗತ್ತ ನಿಮ್ಗೆ ಅಷ್ಟೆಷ್ಟು ಚಿಂತನೆ ಮಾಡಿ ಅಲ್ಲಿ ಇರುವಂತ ಭಗವಂತನ ರೂಪಗಳು ಒಂದೊಂದಲಿನ ಪೃಥಕ್ ಪೃಥಕ್ ಅಂದ್ರೆ ಸೆಪರೇಟ್ ಸೆಪರೇಟ್ ಒಂದೊಂದಲ್ಲಿ ಇರುವಂತ ರೂಪಗಳು ಅದು ಎಲ್ಲವೂ ಒಂದೇ ಅಂತ ಚಿಂತನೆ ಮಾಡಬೇಕು. ಮತ್ತು ನಮ್ಮ ದೇಹದಲ್ಲಿ ಈ ದೇಹದಲ್ಲಿ ಎಲ್ಲವೂ ಇದೆ. ಈ ದೇಹದಲ್ಲಿ ಇರುವಂತ ಒಂದೊಂದು ನೋಡಿದ್ವಿ, ತಿರ್ಗಾ ಪಂಚಭೂತ ಪಂಚತನ್ಮಾತ್ರೆಗಳು ಶಬ್ದ ಸ್ಪರ್ಶ ರೂಪರಸ ಗಂಧಗಳು ಆಮೇಲೆ ಇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಮತ್ತು ಇದು ಒಳಗೆ ಇರುವಂತ ಈ ಒಂದು ನಾನ್ ಮ್ಯಾಟರ್ ಇದೆಲ್ಲ ಮ್ಯಾಟರ್ ಪ್ರಕೃತಿಯಿಂದ ಬಂದದ್ದು ಇದೆಲ್ಲ. ಇದಕ್ಕಿಂತ ಬೇರೆಯಾಗಿ ಇರುವಂತ ನಮ್ಮ ಜೀವ, ಆ ಜೀವನೊಳಗೆ ಬಿಂಬರೂಪಿಯಾಗಿ ಭಗವಂತ ನಿಂತಿದ್ದಾನೆ. ಸೊ ಆ ಭಗವಂತ ಮತ್ತು ಇದಲ್ಲೆಲ್ಲ ಒಂದೊಂದೊಂದಲ್ಲಿ ಇರುವಂತ ಈ ಭಗವಂತ ಮತ್ತು ನಾವು ಯಾವ ವಸ್ತುವನ್ನು ಇಟ್ಟುಕೊಂಡು ಪೂಜೆ ಮಾಡ್ತೀವೋ ಅದಲ್ಲಿ ಇರುವಂತ ಭಗವಂತ ಎಲ್ಲವೂ ಒಂದೇ ಅಂತ ತಿಳ್ಕೊಬೇಕು. ಅಂದ್ರೆ ಏನು ಅವನನ್ನ ಎಲ್ಲಾ ಕಡೆನೂ ಇರುವಂತ ಈ ಬಿಂಬಮೂರ್ತಿಯೇ ಎಲ್ಲಾ ಕಡೆನೂ ಇದ್ದಾನೆ ಅಂತ ತಿಳ್ಕೊಳ್ಳೋದೇ ಈ ಒಂದೊಂದು ಪದಾರ್ಥವನ್ನು ನಾವು ಬಳಸಿ ದೇವರನ್ನ ಕಾಣುವಂತ ರೀತಿ. ಇದು ಇಷ್ಟು ಕಷ್ಟ ಇದ್ರೆ ಇನ್ನೊಂದು ರೀತಿಯನ್ನು ಹೇಳಿದ್ದಾರೆ. ಅದು ಏನು ಅಂದ್ರೆ ಇಷ್ಟು ಚಿಂತನೆ ಬೇಕಾಗಿಲ್ಲ. ಏನೋ ಒಂದು ಶಬ್ದ, ಇವಾಗ ಕಾರ್ ಹೋಗ್ತಾ ಇದೆ, ಆ ಫ್ಯಾನ್ ಆಗ್ತಾ ಇದೆ, ಆ ಒಂದು ಶಬ್ದ ಕಿವಿಯಲ್ಲಿ ಬಿಡ್ತಾ ಇದೆ. ಆ ಶಬ್ದದಿಂದ ಆ ಶಬ್ದದಲ್ಲಿ ಇರುವಂತ ಭಗವತ್ ರೂಪ, ಆ ಶಬ್ದವನ್ನ ರಿಸೀವ್ ಮಾಡಿದ್ದ ನಮ್ಮ ಕಿವಿಯಲ್ಲಿ ಇರುವಂತ ಭಗವಂತನ ರೂಪ, ಆ ಕಿವಿ ಇರುವಂತ ಈ ದೇಹ ಪಂಚಭೂತ ದೇಹದಲ್ಲಿ ಆಕಾಶ ತತ್ವ ಇದೆ ಅದ್ರಲ್ಲಿ ಇರುವಂತ ಭಗವಂತನದ್ದು, ಮತ್ತು ನಮ್ಮ ಬಿಂಬರೂಪ ನಮ್ಮ ಗುರುಗಳ ಬಿಂಬ, ಹೀಗೆ ಎಲ್ಲವೂ ಒಂದೇ ಅಂತ. ಏನೇನು ಬರುತ್ತೋ ನಮಗೆ ಏನೇನು ಹಾಗೆ ಏನ ಯಾವ ವಸ್ತುವನ್ನು ನೋಡ್ತೀವೋ ಆ ವಸ್ತು. ಸೊ ಹೀಗೆ ಚಿಂತನೆ ಮಾಡಬೇಕು. ಸೊ ಇದನ್ನ ಹೇಳ್ತಾ ಇದ್ದಾರೆ ಜಲಜನಾಭನ ಮೂರ್ತಿ. ಜಲಜನಾಭನ ಮೂರ್ತಿ ಅಂತ ಹೇಳುವುದು ಮೂಲಕವಾಗ ಜಲ ಅಂದ್ರೆ ನೀರು, ಸಸ್ಯ ಹುಟ್ಟಿದಂತ ತಾವರೆ, ಅದನ್ನ ತನ್ನ ಹೊಟ್ಟೆಯಲ್ಲಿ ಧರಿಸಿದಂತ ಪದ್ಮನಾಭ ರೂಪಿ, ಪದ್ಮನಾಭ ಮೂರ್ತಿ. ಸೊ ಪದ್ಮನಾಭ ಚಿಂತನೆಯನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಂದ್ರೆ ನೋಡಿ, ಈ ದೇವರು ನಮ್ಗೆ ಈ ಸಂಸಾರದಲ್ಲಿ ತಂದು ಇಟ್ಟಿದ್ದಾನೆ, ತಂದು ನಮಗೆ ದೇಹ ಕೊಟ್ಟು ಈ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡಿ, ಅದನ್ನ ಈ ಒಂದು ಭೂಲೋಕ ಮುಂತಾದ ಲೋಕಗಳು, ನಾವು ಇರುವಂತ ಜಾಗ ಎಲ್ಲ ಮಾಡಿರುವಂತ, ಅದಕ್ಕೆ ಮೂಲತಃ ಪದ್ಮನಾಭ ರೂಪದಿಂದ ಅವನು ಮಾಡಿದ. ಸೊ ಆ ಪದ್ಮನಾಭ ರೂಪದಿಂದ ಎಲ್ಲವೂ ಬಂದಿದೆ. ಸೊ ಅಲ್ಲಿ ಜಲದಿಂದ ಬಂದಿದೆ, ಜಲ ಜನಾಭನ ಮೂರ್ತಿಗಳ. ಇನ್ನೊಂದು ಏನು ಜಲಜ ಅಂತ ಹೇಳೋ, ಜಲ ಅಂತ ನೋಡಿ, ಜ ಲ ಅಂದ್ರೆ ಜ ಅಂಬೋದು ಜನನ ಆಯ್ತು, ಲ ಅಂಬೋದು ಲಯ ಆಯ್ತು. ಹಾಗೆ ಒಂದೊಂದು ಹುಟ್ಟತ್ತ ಸಾಯತ್ತೆ, ದೇಹ ಜನ್ಮ ಬರತ್ತಾ ಹೋಗತ್ತೆ, ಒಂದೊಂದು ಪದಾರ್ಥಗಳು ಹುಟ್ಟತ್ತ ಸಾಯತ್ತೆ. ಹೀಗೆ ಆ ಜಲ ಅಂಬೋ ಶಬ್ದದಿಂದ ಅದು ಎರಡು ಬರುತ್ತೆ, ಸೃಷ್ಟಿ ಲಯ ಬರತ್ತ, ಸ್ಥಿತಿನೂ ಬರತ್ತ. ಜಲ ಜನಾಭನ ಮೂರ್ತಿಗಳು ಈ ಭೂಲೋಕ ಎಲ್ಲವನ್ನೂ ಅವನು ಸೃಷ್ಟಿ ಮಾಡಿದ್ದಾನೆ. ಸೊ ಹೀಗೆ ಆ ಪದ್ಮನಾಭ ಶಬ್ದಕ್ಕೇನು ಇಷ್ಟು ಅರ್ಥಗಳು ಉಂಟು. ಸೊ ಆ ಮೂರ್ತಿ, ಮೂರ್ತಿ ಅಂದ್ರೆ ಮೂರ್ತಿ ಅಂತ ಹೇಳುವುದು ಮೂಲಕವಾಗಿ ಏನ್ ಹೇಳ್ತಾರೆ, ಮೂರ್ತ ಮೂರ್ತಿ ಅಂದ್ರೆ ಮೂರ್ಛ ಅಂದ್ರೆ ನಮ್ಮ ಮನಸ್ಸನ್ನ ಸೆಳೆದು ಇಳಿಯುವಂತ ಆ ಭಗವಂತನ ರೂಪವನ್ನ ಮನದಲ್ಲಿ ನೆಲೆಗೊಳಿಸಿ ಅಂತಾರೆ. ಮನದಲ್ಲಿ ನೆಲೆಗೊಳಿಸಿ, ಹೇಗೆ ಹಿಂದೆ ಹೇಳಿರುವಂತ ರೀತಿಯಲ್ಲಿ ಮನದಲ್ಲಿ ನೆಲೆಗೊಳಿಸಿ, ಆಮೇಲೆ ಏನ್ ಮಾಡಬೇಕು, ನಿಶ್ಚಲ ಭಕ್ತಿಯಲ್ಲಿ, ನಿಶ್ಚಲವಾದ ಭಕ್ತಿಯಲ್ಲಿ. ನಿಶ್ಚಲವಾದ ಭಕ್ತಿ ಅಂದ್ರೆ ಏನು, ಇಲ್ಲಿ ಎರಡು ಮೀನಿಂಗ್ ಅನ್ನ ಹೇಳ್ತಾರೆ. ನಿಶ್ಚಲವಾದ ಭಕ್ತಿ ಅಂದ್ರೆ ಸರ್ಫೇಸ್ ಮೀನಿಂಗ್ ಇಸ್, ನಮ್ಮ ಭಕ್ತಿಯಲ್ಲಿ ಏರುಪೇರು ಇಲ್ಲದೆ ಚಿಂತನೆ ಮಾಡಬೇಕು, ಚಲನೆ ಇರಬಾರದು. ಅಂದ್ರೆ ಅದಕ್ಕೆ ಏನ್ ಮಾಡಕ್ಕಾಗತ್ತ, ನಮ್ಮಿಂದ ಅದು ಸಾಧ್ಯವೇ ಇಲ್ಲ. ಒಂದು ಕೇಳುವಾಗ ಇನ್ನೊಂದಲ್ಲಿ ಮನಸ್ಸು ಹೋಗೇ ಹೋಗತ್ತೆ. ಸೊ ಆದ ಕಾರಣದಿಂದ ಏನ್ ಮಾಡಬೇಕು, ಆ ಒಂದು ಚಲನವನ್ನ ಕೊಡುವವನು, ಚಲನೆಯನ್ನ ತೆಗಿಬವನು. ಚಲನೆ ಅಂದ್ರೆ ಇತರ ವಿಷಯದಲ್ಲಿ ಮನಸ್ಸು ಹಾರಿ ಹೋಗುವುದು, ಅದನ್ನ ತೆಗೆಯುವವನು. ಮತ್ತು ನಿಶ್ಚಲವನ್ನ, ಆ ಒಂದು ಸ್ಟಡಿ ಸ್ಟೆಡ್ಫಾಸ್ಟ್ ಮೈಂಡ್ ಅನ್ನ ಕೊಡುವವನು ಯಾರು ಅಂದ್ರೆ, ನಿಶ್ಚಲ ಅಂಬೋ ಶಬ್ದದಿಂದ ವಾಯುದೇವರನ್ನ ಕರೀತಾರೆ. ಸೊ ಈ ಜಲಜನಾಭನ ಮೂರ್ತಿಗಳು ಅಂದ್ರೆ ಜಲಜನಾಭ ಮೂರ್ತಿಗಳು, ಈ ಪದ್ಮನಾಭ ರೂಪದಿಂದಲೇ ಈ ಬ್ರಹ್ಮಾಂಡದಲ್ಲಿ ಇರುವಂತ ಎಲ್ಲಾ ಮೂರ್ತಿಗಳು, ಎಲ್ಲಾ ದೇವರ ರೂಪ, ಎಲ್ಲಾ ಅವತಾರಗಳು. ಇದು ಭಾಗವತದಲ್ಲಿ ಪ್ರಥಮ ಸ್ಕಂದದಲ್ಲಿ ಹೇಳ್ತಾರೆ, ಎಲ್ಲಾ ಅವತಾರಗಳಿಗೇನು ಮೂಲವಾಗಿ ಎಲ್ಲಿಂದ ಬಂದು, ಪದ್ಮನಾಭ ರೂಪದಿಂದ ಬಂತು ಅಂತ ಹೇಳ್ತಾ ಇದ್ದಾರೆ. ಪದ್ಮನಾಭ ರೂಪದಿಂದ ಎಲ್ಲ ಒಂದು ಅವತಾರಗಳು ಆಯ್ತು ಅಂತ ಹೇಳ್ತಾರೆ. ಒಂದು ರೀತಿಯಿಂದ, ಒಂದು ಮುಖದಿಂದ, ಪದ್ಮನಾಭ ರೂಪ ಭಗವಂತನಿಂದ ಎಲ್ಲವೂ ಆಯ್ತು ಅಂತ ಹೇಳ್ತಾರೆ. ಅದಕ್ಕೆ ಸಿಗ್ನಿಫೈ ಮಾಡುವುದಕ್ಕೆ ನಾವು ಅನಂತ ಚತುರ್ದಶಿ ಪೂಜೆಯನ್ನು ಮಾಡ್ತೀವಿ, ನಾವು ಅನಂತನ ಪೂಜೆಯನ್ನು ಮಾಡ್ತೀವಿ. ಒಳ್ಳೆ, ಸೊ ಈ ಒಂದು ಪದ್ಮನಾಭ ಮೂರ್ತಿಗಳು ಮನದ ನೆಲೆಗೊಳಿಸಿ ಡೈರೆಕ್ಟ್ ಆಗಿ ಆ ಪದ್ಮನಾಭ ರೂಪವನ್ನ ತಂದು ನಿಲ್ಲಿಸಬಾರದು, ಅದು ಸಾಧ್ಯ ಇಲ್ಲ ನಮ್ಗೆ. ಆದ ಕಾರಣದಿಂದ ನಿಶ್ಚಲ ಭಕ್ತಿಯಲ್ಲಿಂದ ಆ ನಿಶ್ಚಲವನ್ನ ಕೊಡುವಂತರಾದ ಆ ಒಂದು ಮುಖ್ಯ ಪ್ರಾಣರ ಮೂಲಕವಾಗಿ, ಮುಖ್ಯ ಪ್ರಾಣರನ್ನ ದ್ವಾರ, ಮುಖ್ಯ ಪ್ರಾಣರನ್ನಲ್ಲಿ, ಮುಖ್ಯ ಪ್ರಾಣ ಅಂಬೋ ಪ್ರತಿಮೆಯಲ್ಲಿ, ಮನಸ್ಸಿನಲ್ಲಿ ಒಂದು ಪ್ರತಿಮೆ, ಮನಸ್ಸೇ ನಮ್ಗೆ ಒಂದು ಪ್ರತಿಮೆ. ಆ ಒಂದು ಪ್ರತಿಮೆಯಲ್ಲಿ ಫಸ್ಟ್ ಯಾರನ್ನ ಇಡಬೇಕು ಅಂದ್ರೆ ಮುಖ್ಯ ಪ್ರಾಣರನ್ನ, ವಾಯುದೇವರನ್ನ ಇಟ್ಟು, ವಾಯುದೇವರಲ್ಲಿ ಈ ಒಂದು ಜಲಜನಾಭನ ಮೂರ್ತಿಗಳು, ಏನ್ ಅವತಾರನೋ, ಕೃಷ್ಣ ರಾಮ ಏನೇನು ಏನು ನಿಮ್ಗೆ ನೆನಪಿಗೆ ಬರುತ್ತೋ ಅದನ್ನ ತಂದಿಡಿ ಅಂತ ಹೇಳ್ತಾರೆ. ನೆಲೆಗೊಳಿಸಿ ನಿಶ್ಚಲ ಭಕ್ತಿಯಲ್ಲಿ ಏನ್ ಮಾಡಬೇಕು ಅಂದ್ರೆ, ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಚಳಿ ಏನು, ಚಳಿ ಇವಾಗ ಚಳಿಗಾಲ ಬರುತ್ತೆ, ಚಳಿಗಾಲ ಬಂದ್ರೆ ನಾವು ಏನಂತೀವಿ, ಚಳಿಗಾಲ ಬಂದ ಅಯ್ಯೋ ಯಾಕಪ್ಪ ಈ ಚಳಿ ಬಂತು ಅಂತ ಚಳಿಕಾಲವನ್ನ ಬೈತೀವಿ. ಮಳೆ ತುಂಬಾ ಇದ್ರೆ ಮಳೆಗಾಲವನ್ನ ಬೈತೀವಿ ನಾವು. ನಾವು ಏನಾದ್ರು ಫಂಕ್ಷನ್ ಇಟ್ಕೊಂಡು ಮಳೆ ಬಂದ ಯಾಕಪ್ಪ ಇವತ್ತು ಮಳೆ ಬಂತು, ನಾಶ ಆಗಲಿ ಅಂತ ಏನೋ ಒಂದು ಆಡಬಾರದ ಮಾತನ್ನ ಆಡ್ತೀವಿ. ಚಳಿ ಬಿಸಿಲು ತುಂಬಾ ಸಮರ್ ಬಂದ ಏನು ಶೆಕೆ ಅದನ್ನ ಬೈತೀವಿ ನಾವು. ಆಮೇಲೆ ತುಂಬಾ ಗಾಳಿ ಬಂದ ಏನು ಗಾಳಿಪ ಏನು ಗಾಳಿ ಬೈತೀವಿ. ಸೊ ಈ ನಾಲ್ಕನ್ನು ನಾವು ನಿಂದಿಸಬಾರದು. ಯಾವಾಗ ನಿತ್ಯದಲ್ಲಿ ಎಂಬುವ ಪದವನ್ನ ಎಲ್ಲಾ ಕಡೆನೂ ಇಟ್ಕೋಬೇಕು. ನಿತ್ಯದಲ್ಲಿ ನಿಶ್ಚಲ ಭಕ್ತಿಯಲ್ಲಿ, ನಿತ್ಯದಲ್ಲಿ ಚಳಿ ಬಿಸಿಲು ಮಳೆ ಗಾಳಿಗೆ ನಿಂದಿಸ, ನಿತ್ಯದಲ್ಲಿ ಚಳಿಯೇ ನಿಂದಿಸದ, ನಿತ್ಯದಲ್ಲಿ ಬಿಸಿಲು, ಹೀಗೆ ನಿತ್ಯದಲ್ಲಿ ಅಂದ್ರೆ ಆಲ್ ದ ಟೈಮ್ ಯಾವುದೇ ಪರಿಸ್ಥಿತಿ ಬಂದ್ರು ನಿಂದ ಮಾಡಬಾರದು ಅಂತ ಹೇಳ್ತಾರೆ. ಏನು ಕನೆಕ್ಷನ್ ಇದಕ್ಕೆ ಅಂದ್ರೆ, ಇದಕ್ಕೆ ಎಲ್ಲಿ ಕನೆಕ್ಷನ್ ಬರುತ್ತೆ ಅಂದ್ರೆ, ಈ ಒಂದು ಉಪಾಸನೆಯನ್ನ ನಾವು ಬೈತೀವಿ, ನಾವು ಏನೇ ಸೀಸನ್ ಏನೋ ತುಂಬಾ ಹೆಚ್ಚು ಕಮ್ಮಿ ಆದ್ರೆ ಸ್ವಭಾವ ನಮ್ದು, ನಾವು ಅದನ್ನ ಬೈತೀವಿ. ಬಟ್ ಈ ಒಂದು ಬೊಯ್ಯಬಾರದು, ಬೊಯ್ಯೋದಿಲ್ಲ ಅಂಬೋದು ಒಂದು ಪ್ರತಿಜ್ಞೆ ತರ ಜ್ಞಾನಿಗಳು ಇಟ್ಟುಕೊಂಡಿದ್ದಾರಂತೆ. ಜ್ಞಾನಿಗಳು ಇದನ್ನ ಉಪಾಸನೆ ಮಾಡ್ತಾರ. ಇದನ್ನ ಬಂದು ಚಾಂದೋಗ್ಯ ಉಪನಿಷತ್ತಲ್ಲಿ ಹೇಳಿರುವಂತ ವಿಷಯವನ್ನ ಇಲ್ಲಿ ಸೂಚನೆ ಮಾಡಿ ಕೊಡ್ತಾ ಇದ್ದಾರೆ ದಾಸರು. ಇಲ್ಲಿ ಚಾಂದೋಗ್ಯ ಉಪನಿಷತ್ತಲ್ಲಿ ಮೂರು ರೀತಿಯಿಂದ ಈ ಉಪಾಸನೆ ಬರುತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಸಾಮ ಉಪಾಸನೆ ಅಂತ ಕರೀತಾರೆ. ಈ ಸಾಮ ಉಪಾಸನೆ ಹೇಗಿದೆ ಅಂದ್ರೆ, ಬೃಹತ್ ಸಾಮ ಮತ್ತು ವೈರೂಪ ಸಾಮ, ವೈರಾಜ ಸಾಮ ಅಂತ ಮೂರು ವಿಧ ಸಾಮ ಉಪಾಸನೆಯನ್ನ ಇಲ್ಲಿ ಹಿಂಟ್ ಮಾಡ್ತಾರೆ. ಇದು ಆಮೇಲೆ ನೋಡೋಣ. ಸೊ ಇಲ್ಲಿ ಬೇಸಿಕ್ ಸ್ಥೂಲ ಮೀನಿಂಗ್ ಏನು ಅಂದ್ರೆ, ಯಾವುದನ್ನು ನಿಂದನೆ ಮಾಡಬಾರದು, ಯಾವ ಕಾಲದಲ್ಲಿ ಯಾವನ್ನು ನಿಂದನೆ ಮಾಡಬಾರದು. ಯಾಕೆ ನಿಂದನೆ ಮಾಡಬಾರದು ಅಂದ್ರೆ, ಇವಾಗ ನೋಡಿದ್ದೆ ಈ ಬ್ರಹ್ಮಾಂಡವೇ ಮಂದಿರವಾಗಿದೆ. ಇಲ್ಲಿ ಇರುವಂತಹ ಪ್ರತಿ ಪ್ರತಿ ಪದಾರ್ಥಗಳು, ಪ್ರತಿ ಪ್ರತಿ ವಸ್ತುಗಳು ಎಲ್ಲವೂ ಭಗವಂತನ ಪೂಜಾ ಸಾಧನ ಅಂತ ಆದ ಮೇಲೆ, ಆ ಒಂದು ಔಟ್ಲುಕ್ ಬಂದ ಮೇಲೆ ಯಾಕೆ ನಿಂದನೆ ಮಾಡಬೇಕು? ಯಾಕೆಂದ್ರೆ ಇವಾಗ ಚಳಿ, ಇವಾಗ ಬಿಸಿಲು ಇದೆ, ಬಿಸಿಲು ತುಂಬಾ ಬಿಸಿಲು ಇದೆ ನಮ್ಗೆ. ಅಲ್ಲಿ ಬಿಸಿಲಲ್ಲಿ ಇದ್ದು ಆ ಬಿಸಿಲು ಬಿಸಿಲು ಒಳಗೆ ಯಾರಿದ್ದಾನೆ? ಭಗವಂತನೇ ಆ ಬಿಸಿಲಲ್ಲಿ ಇದ್ದು ಆ ಒಂದು ತಾಪವನ್ನ ಕೊಡ್ತಾ ಇದ್ದಾನ ಅವನು. ಸೊ ಹಾಗಿರುವಾಗ ಅವನು ಮಾಡಿದ್ದನ್ನ ನಿಂದನೆ ಮಾಡ್ಲಿಕ್ಕೆ ನಾವು ಯಾರು? ಸೊ ಆದ ಕಾರಣದಿಂದ ಅದನ್ನ ನಿಂದನೆ ಮಾಡಬಾರದು. ಚಳಿ ಚಳಿ ಆ ಸೀಸನ್ ಅದನ್ನ ಕೊಟ್ಟವನು ಯಾರು? ಆ ಭಗವಂತ. ಅದನ್ನ ಇರುವನು ಯಾರು? ಭಗವಂತ. ಸೊ ಹಾಗಿರುವಾಗ ನಾವು ಅದನ್ನ ಯಾಕೆ ನಿಂದನೆ ಮಾಡೋ ಅಧಿಕಾರ ನಮಗೆ ಇಲ್ಲ. ಸೊ ಅದು ದೇ ಆರ್ ನಾಟ್ ಜಸ್ಟ್ ದ ಜಡ ವಸ್ತು. ಇವಾಗ ನಾವು ನಿಂದನೆ ಮಾಡ್ತಾ ಇದ್ದೀವಿ ಯಾಕೆ ಅಂದ್ರೆ, ನಾವು ನೋಡೋದು ಆ ಜಡ ವಸ್ತುಗಳನ್ನ ನೋಡ್ತಾ ಇದ್ದೀವಿ, ಬಿಸಿಲನ್ನ ನೋಡ್ತಾ ಇದ್ದೀವಿ, ಬಿಸಿಲು ತಾಪ ಅದನ್ನ ನೋಡ್ತಾ ಇದ್ದೀವಿ. ಅದು ಒಳಗೆ ಇರುವಂತ ಅದೇ ಪಂಚಭೇದವನ್ನ ಜಡದಲ್ಲೇ ನಾವು ನಿಂತು ಬಿಡ್ತೀವಿ. ಜಡ ಒಳಗೆ ಇರುವಂತ ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಒಳಗಿರುವಂತ ಮುಖ್ಯಪ್ರಾಣರು, ಮುಖ್ಯಪ್ರಾಣರ ಒಳಗೆ ಅದೇ ರೂಪ ಅದೇ ನಾಮದಿಂದ ಭಗವಂತ ಇದ್ದು ಕೊಡ್ತಾ ಇರುವಾಗ ನಾವು ಅದನ್ನ ಏನಾಗತ್ತೆ ನಮ್ಮ ಚಿಂತನೆ, ಭಗವಂತನನ್ನ ನಿಂದೆ ಮಾಡಿದಂತೆ ಆಯ್ತು. ಏನು, ನಮಗೆ ಗೊತ್ತಿದೆ ನಮಗೆ ಇಷ್ಟು ಬಿಸಿಲು ಬೇಡ ಅಂತ ನಮಗೆ ಗೊತ್ತಿದೆ, ಇದ್ರೂ ನಮ್ಗೆ ಬಿಸಿಲು ಬರ್ತಾ ಇದೆ. ಸೊ ಐ ಡೋಂಟ್ ಡಿಸರ್ವ್ ದಿಸ್ ಹೀಟ್ ಬಟ್ ಐ ಆಮ್ ಗೆಟಿಂಗ್ ದಿಸ್ ಹೀಟ್ ಅಂದ್ರೆ, ನನಗೆ ಗೊತ್ತಿದೆ ಅದನ್ನ ಕೊಟ್ಟ ಭಗವಂತನಿಗೆ ಗೊತ್ತಿಲ್ಲ ಅಂಬೋದಲ್ಲಿ ಅದು ಪರಿಣಾಮ ಆಗತ್ತೆ. ಆದ ಕಾರಣದಿಂದ ಅದನ್ನ ನಿಂದನೆ ಮಾಡಬೇಡ. ದೇವರಿದು ಕೊಟ್ಟಿದ್ದಾನೆ, ಅದನ್ನ ಈ ಜಡ ದೇಹಕ್ಕೆ ಕೊಟ್ಟಿದ್ದಾನೆ ಅಷ್ಟೇ ಅಂತ ತಿಳ್ಕೊಂಡು ನಾವು ಅದನ್ನ ನಿಂದನೆ ಮಾಡ್ಲಂಗಿರ್ಬೇಕು. ಹೀಗೆ ಚಳಿ ಬಿಸಿಲು ಮಳೆ ಗಾಳಿಗಳ ನಿತ್ಯದಲ್ಲಿ ನಿಂದಿಸದೆ ನಿಂದನೆ ಮಾಡಬಾರದು. ಮತ್ತೆ ಏನು ಮಾಡಬೇಕು? ಈ ಒಂದು ದೇವರು ಕೊಟ್ಟ ಎಲ್ಲ ಪ್ರತಿ ವಸ್ತು, ಈ ಬ್ರಹ್ಮಾಂಡದಲ್ಲಿ ಇರುವಂತಹ ಪ್ರತಿ ಬ್ರಹ್ಮಾಂಡ ನಮ್ಗೆ ಸಾಧ್ಯ ಇಲ್ಲ. ನಾವಿರೋ ಜಾಗೆಯಲ್ಲಿ ಇಟ್ಟುಕೊಳ್ಳೋಣ, ನಾವಿರೋ ಜಾಗೆಯಲ್ಲಿ ಇರುವಂತ ವಿಷಯಗಳನ್ನೇ ಇದು ಭಗವಂತನಿಗೆ ಪೂಜೆಗೋಸ್ಕರ ಮೀಸಲಾದಂತ ಸಾಮಾನುಗಳು ವಸ್ತುಗಳು ಅಂತ ಚಿಂತನೆ ಮಾಡಬೇಕು. ಅದು ಹೇಗೆ ಮಾಡೋದು ಅಂದ್ರೆ, ನೆಲದಲ್ಲಿ ಅಂದ್ರೆ ಪೃಥ್ವಿ, ಭೂಮಿಯಲ್ಲಿ ಇರುವಂತ ಅಂತ. ಭೂಮಿಯಲ್ಲಿ ಏನಿದೆ? ಭೂಮಿಯಲ್ಲಿ ಎಷ್ಟೋ ವಸ್ತುಗಳು ಇದ್ರೂ ಭೂಮಿ ಆರ್ ಪೃಥ್ವಿ ಅಂತೀವಿ. ಪೃಥ್ವಿ, ಜಲ, ಅಪ್ಪು, ತೇಜ, ವಾಯು ಅಂತೀವಿ. ಒಂದೊಂದಕ್ಕೇನು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಯಾವ ರೀತಿಯಿಂದ ಡಿಫ್ರೆನ್ಶಿಯೇಟ್ ಮಾಡೋದು? ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ನಾವು ಅಂದ್ರೆ, ಅಲ್ಲಿ ಏನ್ ಮಾಡ್ತೀವಿ, ಒಂದು ವಸ್ತುವಲ್ಲಿ ಏನು ಒಂದು ಪ್ರಧಾನವಾದ ಒಂದು ಕ್ವಾಲಿಟಿ ಇದೆಯೋ ಆ ಕ್ವಾಲಿಟಿಯಿಂದ ಅದನ್ನ ಗುರುತಿಸ್ತೀವಿ. ಇದು ಹೇಗೆ ಅಂದ್ರೆ ನೋಡಿ, ನಾವು ಊಟಕ್ಕೆ ಕೂತ್ಕೋವಾಗ ಏನ್ ಹೇಳ್ತೀವಿ, ನೀವು ಉಪ್ಪು ಬಡಿಸಿಲ್ಲ ಅಂತ ಹೇಳ್ತೀವಿ. ನಾವು ಉಪ್ಪು ಉಪ್ಪು ಅಂತ ಹೇಳ್ತೀವಿ, ಉಪ್ಪು ಉಪ್ಪು ಎಲ್ಲಿ ಅಂತ ಹೇಳ್ತೀವಿ. ಆ ಉಪ್ಪು ನಮ್ಗೆ ಹಾಕಿದಂತ ಸಾರಲ್ಲಿ ಉಪ್ಪು ಇದೆಲ್ಲ, ಇದ್ರೂ ಸಾರಿಗೆ ಉಪ್ಪು ಅಂತ ಕರೆಯಲ್ಲ ನಾವು, ಉಪ್ಪಿಗೆ ಉಪ್ಪು ಅಂತ ಕರಿತೀವಿ. ಉಪ್ಪಲ್ಲಿ ಉಪ್ಪು ಮ್ಯಾಕ್ಸಿಮಮ್ ಆಗಿದ್ದ ಕಾರಣದಿಂದ ಅದನ್ನ ಉಪ್ಪು ಅಂದ್ರೆ, ಯಾವುದನ್ನಲ್ಲಿ ಉಪ್ಪು ಪ್ರಧಾನವಾಗಿ ಇದೆಯೋ ಅದನ್ನ ಉಪ್ಪು ಅಂತ ಕರಿತೀವಿ. ಉಪ್ಪು ಹಾಕಿದ್ದ ಕೋಸಂಬರಿಗೆ ಉಪ್ಪು ಅಂತ ಕರಿಯಲ್ಲ. ಹಾಗೇನೆ ಇಲ್ಲಿ ನೆಲ ಅಂತ ಒಂದು ಪೃಥ್ವಿ ಅಂತ ಸ್ಥಾನ ಅಂತ ತಕೊಂಡ್ರೆ ಅದಕ್ಕೆ ಅದರಲ್ಲಿ ಇರುವಂತ ಅಸಾಧ, ಇದಕ್ಕೆ ಏನ್ ಕರೀತಾರೆ ಅಂದ್ರೆ ಅಸಾಧಾರಣ ಧರ್ಮ. ಅಂದ್ರೆ ಸಾಧಾರಣವಾದ ಧರ್ಮ ನೋಡಿ, ಉಪ್ಪು ಉಪ್ಪಿನೂ ಉಪ್ಪು ಇದೆ, ಹುಳಿನಲ್ಲಿ ಉಪ್ಪು ಇದೆ, ಉಪ್ಪಿನಕಾಯಿಲೇನೂ ಉಪ್ಪೇ ಇದೆ. ಇದ್ರನು ಉಪ್ಪು ಅಂತ ಯಾಕೆ ಕರೀತಾರೆ ಅಂದ್ರೆ ಎಲ್ಲದನ್ನೂ ಉಪ್ಪು ಸಾಧಾರಣ ಧರ್ಮವಾಗಿದ್ರೆ, ಇದ್ರನು ಆ ಉಪ್ಪಿನಲ್ಲಿ ಅಸಾಧಾರಣ ಅಂದ್ರೆ ಪ್ರಿಡಾಮಿನೆಂಟ್ ಆಗಿ ಇರುವಂತ ಧರ್ಮ, ದಟ್ ವಿಚ್ ಡಿಫ್ರೆನ್ಶಿಯೇಟ್ ಉಪ್ಪು ಫ್ರಮ್ ಉಪ್ಪಿನಕಾಯಿ. ಸೊ ಆದ ಕಾರಣದಿಂದ ಅದಕ್ಕೆ ಅಸಾಧಾರಣ ಧರ್ಮ. ಸೊ ದೇವರು ಇಂಥ ಧರ್ಮಗಳನ್ನ ಒಂದೊಂದು ಪಂಚಭೂತದಲ್ಲಿನೂ ಇಟ್ಟಿದ್ದಾನೆ. ನಾವು ನೋಡಿದ್ದೀವಿ ಸೃಷ್ಟಿ ಪ್ರಕರಣದಲ್ಲಿ ಹೇಗೆ ಎಲ್ಲವೂ ಪಂಚೀಕರಣ ಮಿಶ್ರಿತವಾಗವೇ ಇದೆ. ಇದ್ರನ್ನು ಅಲ್ಲಿ ಚಾರ್ಟ್ಲಿ ನೋಡಿದ್ರೆ ಒಂದು ಮಾತ್ರ ಒಂದು ದೊಡ್ಡ ಫಿಗರ್ ಹಾಕಿದ್ದೀವಿ, ಒಂದು 100%, ಉಳಿದದ್ದೆಲ್ಲ ಸೇರಿ 100% ಅಂತ ಹಾಕಿದ್ದೀವಿ. ಸೊ ಈ 100% ಹಾಗೆ ತಕೊಂಡಾಗ ಈ ಒಂದು ಪೃಥ್ವಿ ತತ್ವದಲ್ಲಿ, ಪೃಥ್ವಿ ಅಂತ ನಾವು ಕರೆಯುವಂತ ಈ ಭೂಮಿಯಲ್ಲಿ ಇರುವಂತ ವಿಶೇಷ ಒಂದು ಗುಣ, ವಿಶೇಷ ಗುಣ ಏನು ಅಂದ್ರೆ ಅದಕ್ಕೆ ಗಂಧ. ಗಂಧವೇ ಅದರಲ್ಲಿ ಇರುವಂತ ವಿಶೇಷ ಧರ್ಮ ಆಗತ್ತೆ. ಆ ಗಂಧವನ್ನ ನಮಗೆ ತಿಳಿಸಿಕೊಡ್, ನಮಗೆ ಒಂದು ಅನುಭವಕ್ಕೆ ತಂದುಕೊಡುವುದು ಆ ಮನಸ್ಸು ಅನುಭವ ಆಗತ್ತೆ, ಮನಸ್ಸಲ್ಲಿ ಅನುಭವ ಆದ್ರೂ ಆ ಅನುಭವವನ್ನ ತಂದುಕೊಡೋದು ಈ ಮೂಗು, ಈ ಒಂದು ಮೂಗು ದ್ವಾರ, ಮೂಗು ಗೋಳಕ ಅಲ್ಲಿ ಬಂದು ಘ್ರಾಣೇಂದ್ರಿಯ ಇದೆ, ಅದು ಮೂಲಕವಾಗಿ ನಮ್ಗೆ ಆ ವಿಶೇಷ ಧರ್ಮವನ್ನ ನಾವು ಸ್ವೀಕಾರ ಮಾಡಕ್ಕಾಗತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಭೂಮಿಯಲ್ಲಿ ಇರುವಂತ ಅಸಾಧಾರಣ ಧರ್ಮವಾದಂತ ಈ ಗಂಧ ಇದಲ್ಲ, ಈ ಗಂಧವೇ ನಿನಗೆ ಈ ಗಂಧದಲ್ಲಿ ಈ ಅಸಾಧಾರಣ ಧರ್ಮ, ಅದಕ್ಕೆ ಸ್ಪೆಸಿಫಿಕ್ ಅಂಡ್ ಎಕ್ಸ್ಕ್ಲೂಸಿವ್ ಧರ್ಮವನ್ನ ಇರೋದು ಏನು, ಅದು ಜಡ, ಅಲ್ಲಿ ಭಗವಂತನ ರೂಪ ಇದೆ ಅಂತ ತಿಳ್ಕೊಂಡು ನಾವು ಪೂಜೆಯಲ್ಲಿ ಗಂಧಂ ಸಮರ್ಪಯಾಮಿ ಅಂತ ಹೇಳ್ತೀವಿ. ಗಂಧಂ ಸಮರ್ಪಯಾಮಿ ಅಂತ ನಾವು ಹೇಳಿದಾಗ ಇದಲ್ಲಿ ಇರುವಂತ ಗಂಧ, ಅದಲ್ಲಿ ಇರುವಂತ ಗಂಧ ರೂಪನಾಗಿ ಭಗವಂತನೇ ಗಂಧ ಅಂತ ನಾವು ನೋಡಿದ್ದೀವಿ. ಗಂಧ ಅಂದ್ರೆ ಗ ಅಂದ್ರೆ ಶಬ್ದಗಳನ್ನ ಧಾರಣೆ ಮಾಡುವ, ಸರ್ವ ಶಬ್ದ ವಾಚ್ಯ ಅಂತ ತಿಳ್ಕೊಂಡು ಏನು ಇಲ್ಲಿ ತಿಳ್ಕೊಂಡಿದ್ದೀವಿ, ಗಂಧ ಅಂಬೋ ಶಬ್ದದಿಂದ ಆ ಗಂಧ ರೂಪನಾದ ಆ ಭಗವಂತ, ಅದು ಒಳದು ಸರ್ವ ಶಬ್ದ ವಾಚ್ಯ, ಅದು ಇನ್ನೊಂದು ಸ್ಟೇಜ್. ಫ್ರಂಟ್ ಸ್ಥೂಲವಾಗಿ ನೋಡಬೇಕಂದ್ರೆ ಆ ಒಂದು ಗಂಧ, ಆ ಒಂದು ಪೃಥ್ವಿಯ ವಿಶೇಷ ಧರ್ಮವಾದಂತ ಆ ಗಂಧದಲ್ಲಿ ಇರುವಂತ ಭಗವಂತ ರೂಪ, ಮತ್ತು ನಮ್ಮ ನಾವು ಯಾವ ಪ್ರತಿಮೆಯಲ್ಲಿ ಅದು ಗಂಧ ಸಾಲಿಗ್ರಾಮಕ್ಕೆ ಇದಕ್ಕೆ ಹಾಕ್ತಾ ಗಂಧಂ ಸಮರ್ಪಯಾಮಿ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳುವಾಗ ಇಲ್ಲಿ ಇರುವಂತ ನಿನ್ನ ರೂಪವು, ಅಲ್ಲಿ ಇರುವಂತ ನಿನ್ನ ರೂಪವು, ಮತ್ತು ನನ್ನ ಬಿಂಬದಲ್ಲಿ ಇರುವಂತ ರೂಪವು ಒಂದೇ ಅಂತ ತಿಳ್ಕೊಳ್ಳುವುದೇ ಈ ಒಂದು ಐಕ್ಯ ಚಿಂತನೆಯೇ ಅರ್ಚನ ಅರ್ಪಣ ಎರಡು ಇದೇ ಥಿಂಕಿಂಗ್ ಇಸ್ ದ ಅರ್ಚನ. ಇದು ಎಲ್ಲವೂ ನಿನ್ನ ಅಧೀನ, ನಾನು ಉಳಿದ ಈ ಪದಾರ್ಥಗಳು ಅಂದ್ರೆ ಆ ಗಂಧ ಇರುವಂತ ಆ ಗಂಧ ನಾಮಕ ಭಗವಂತ ಇರುವಂತ ತತ್ವಾಭಿಮಾನ ದೇವತೆಗಳು ಎಲ್ಲ, ಮತ್ತು ಆ ಒಂದು ಜಡ ನಾವು ನಮ್ಮ ಕಣ್ಣಿಗೆ ಕಾಣುವಂತ ಈ ಗಂಧ, ಇದು ಈ ಎಲ್ಲವೂ ಅವನ ಅಧೀನ ಅಂತ ತಿಳ್ಕೊಳ್ಳುವುದೇ ಅರ್ಪಣ. ಹಿಂದಿನ ಪದ್ಯದಲ್ಲಿ ಅರ್ಚಿಸುವಂತ ಗೋವಿಂದನಿಗೆ ಅರ್ಚಿಸು ಅಂತ ಹೇಳಿದ್ದಾರೆ. ಇಲ್ಲಿ ಬಂದು ಅರ್ಪಿಸಲು ಅರ್ಚನೆ ಮಾಡಬೇಕು, ಇಲ್ಲಿ ಅರ್ಪಣೆ ಮಾಡಬೇಕು. ಅರ್ಚನೆ ಮಾಡಿ ಅರ್ಪಣೆ, ಸ್ಲೈಟ್ ಡಿಫ್ರೆನ್ಸ್. ಅರ್ಪಣೆ ಮಾಡುವುದು ಅಂದ್ರೆ ಎಲ್ಲವೂ ಅವನ ಅಧೀನ ಅಂಬೋ ಎಲ್ಲ ಪದಾರ್ಥಗಳನ್ನು ಬಳಸಿ ಎಲ್ಲ ಪದಾರ್ಥಗಳು ಅವನ ಅಧೀನ ಅಂತ ಅಧೀನತ್ವ ಚಿಂತನೆಯನ್ನ ಮಾಡುವುದೇ ಅರ್ಪಣೆ ಅಂತ. ಹಾಗೆ ನಾವು ಅರ್ಪಿಸಲು ಒಲಿವ ನ್ಯಾಚುರಲಿ, ಹೀಗೆ ನಾವು ಚಿಂತನೆ ಮಾಡಿದ್ರೆ ಅವನು ಒಲಿತಾನೆ. ಇದೇನು ನೆಲದೊಳಿಸಿದ ಗಂಧ ಆಯ್ತು, ಅದೇ ಹಾಗೆ ನಾವು ಗಂಧವನ್ನ ಅರ್ಪಣೆ, ಅಷ್ಟಗಂಧವನ್ನ ಅರ್ಪಣೆ ಮಾಡ್ತಾರ ಪೂಜಾ ಕಾಲದಲ್ಲಿ ಗಂಧಸರು ಮಾಡ್ತಾರ. ನಾವು ಹೆಂಗಸರು ತುಳಸಿ ಪೂಜೆ ಅದು ಇದು ಮಾಡವ, ಗಂಧಂ ಸಮರ್ಪಯಾಮ ನಾವು ಮಾಡ್ತೀವಿ. ಮಾಡುವಾಗ ಈ ಥಾಟ್ ಬರಬೇಕು, ಏನೋ ಗಂಧವನ್ನ ಭಗವಂತನಿಗೆ ಈ ಗಂಧ ಇವ ಕಣ್ಣಿಗೆ ಕಾಣ್ತಾ ಇದ್ದಲ್ಲ, ಈ ಗಂಧವನ್ನ ಕೊಡ್ತಾ ಇಲ್ಲ, ಈ ಗಂಧದಲ್ಲಿ ಗಂಧ ರೂಪನಾದ ಭಗವಂತ ಇದ್ದಾನೆ, ಅವನು ಎಲ್ಲಾ ತತ್ವಾಭಿಮಾನಿ ದೇವತೆಗಳನ್ನು ನಿಂತು ಈ ಗಂಧದಲ್ಲಿ ಇದ್ದಾನೆ, ಇದು ಅಲ್ಲಿ ನಾನು ದೇವರು, ಅಲ್ಲಿ ಇರುವನು, ಇಲ್ಲಿ ಇರುವ ದೇವರಲ್ಲಿ ಭೇದ ಇಲ್ಲ, ಅದೇ ಭಾವದ್ರವ್ಯಕ್ಕೆ ಭೇದ ಇಲ್ಲ ಅಂತ ಒಂದು ಚೂರು ನಮ್ಮಲ್ಲಿ ಗಂಧನೂ ಇವತ್ತು ಇಲ್ಲ, ನಮ್ಗೆ ಮಾಡ್ಲಿಕ್ಕೆನೂ ಬರಲ್ಲ. ಅಷ್ಟಗಂಧ ಅಂಬೋದು ಇದ್ದ ಆ ಹೆಸರು ನಮ್ಗೆ ಪೂರಾ ಅಷ್ಟಗಂಧ ಗೊತ್ತೂ ಇಲ್ಲ. ಹಾಗಿರುವಾಗ ಈ ಒಂದು ನೀರಿನಿಂದ ನೀರಲ್ಲಿ ನೀರನ್ನ ಬಳಸ್ತೀವಿ, ಜಲಜನಾಭ ಅವನು, ಜಲದಿಂದ ಜಲಜನಾಭ ಅಂತ ಹೇಳಿದ್ದಾರೆ. ಈ ನೀರನ್ನ ನೀರಿನಿಂದಲೇ ಸೃಷ್ಟಿ ಆಯ್ತು. ಸೊ ಆ ನೀರಲ್ಲಿ ಎಲ್ಲ ದೇವತೆಗಳು ಇದ್ದಾರೆ. ಸೊ ಒಂದು ಒಂದು ಮೂರು ಸತಿ ನೀರನ್ನ ಮೂರು ಸತಿ ನಾವು ಚೂರು ಕೊಟ್ರೆ ಅದು ಅದಕ್ಕೆ ತಾನೇ ಭಗವಂತ ಒಲಿತಾನೆ, ಇದೇ ಪೂಜೆ ಅಂತ ಆಗತ್ತೆ ಅಂತ ಹೇಳ್ತಾರೆ. ಸೊ ಅದೇ ಸುಗಂಧ ಆಯ್ತು ಇವಾಗ. ಯಾಕೆ ಸುಗಂಧ ಆಯ್ತು ಅಂದ್ರೆ ಅದಕ್ಕೆ ವಾಸನೆ ಬರತಕ್ಕೋಸ್ಕರ ಸುಗಂಧ ಇಲ್ಲ. ಈ ಭಗವಂತ ಸುನಾಮಕ ಸು ಮಂಗಳ ಪ್ರದನಾದಂತ ಭಗವಂತನನ್ನ ಅದರಲ್ಲಿ ನೋಡಿದ್ದೀವಿಕೋಸ್ಕರ ಅದು ಸುಗಂಧ ಆಯ್ತು. ಸೊ ಗಂಧವೇ ಸುಗಂಧ, ಜಲವೇ ರಸ. ಸೊ ಇವಾಗ ಪೃಥ್ವಿ ಆಯ್ತು, ಪಂಚಭೂತ ಹಿಂದೆ ಬಾಂಧವೆ ಮೊದಲಾದ ಅದರೊಳ ಒಂದೊಂದರಲ್ಲಿ ಅಂತ ಹೇಳಿದಾರಲ್ಲ, ಆಕಾಶದಿಂದ ಐದು ಕೆಳಗಿಂದ ಇವಾಗ ಬರ್ತಾ ಇದ್ದಾರೆ. ಫಸ್ಟ್ ಬಂದು ಪೃಥ್ವಿ ಹೇಳಾಯ್ತು, ಪೃಥ್ವಿ ಆದ ಮೇಲೆ ಜಲ ಅಪ್ಪುತತ್ವ ಜಲ ಬಂತು. ಜಲ ಜಲವೇ ರಸ, ಜಲವೇ ರಸ ಅಂದ್ರೆ ನಾವು ಅಭಿಷೇಕ ಮಾಡೋದು ಒಂದು ಹೇಳ್ತಾರೆ, ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ದೇವರಿಗೆ ಹಣ್ಣುಗಳೆಲ್ಲ ನೈವೇದ್ಯಕ್ಕಿಟ್ಟಿರ್ತೀವಿ. ಹಣ್ಣುಗಳನ್ನ ಹೇಗೆ ಹಣ್ಣುಗಳಲ್ಲಿ ಅಂದ್ರೆ ಹಣ್ಣಲ್ಲಿ ಪ್ರಧಾನವಾಗಿ ಇರುವಂತೇನು, ಒಂದು ಹಣ್ಣಿನಿಂದ ಇನ್ನೊಂದು ಹಣ್ಣು ನಾವು ಬೇರೆ ಬೇರೆ ಅದು ನೋಡಿದ್ದೀವಿ, ನಾವು ವ್ಯಾಪ್ತಿ ಸಂದಿಯಲ್ಲೇ ನೋಡಿದ್ದೀವಿ. ಒಂದೊಂದು ಹೇಗೆ ಬೇರೆ ಹೇಗೆ ಸೆಪರೇಟ್ ಮಾಡ್ತೀವಿ, ಬೇಸ್ಟ್ ಆನ್ ದಟ್ ರುಚಿ, ಅಲ್ಲಿ ಇರುವಂತ ರಸ. ಮಾವಿನ ಹಣ್ಣಲ್ಲಿ ಇರುವಂತ ಡಿಫ್ರೆಂಟ್ ಫ್ರಮ್ ಕಬ್ಬಿನಲ್ಲಿ ಇರುವಂತ ಆ ರಸ ಬೇರೆ, ಆ ರಸತ್ವ ಬರುತ್ತ. ರಸತ್ವ ಬರಬೇಕಂದ್ರೆ ವಾಟ್ ಹೆಲ್ಪ್ಸ್ ಯು ಟು ಗೆಟ್ ದಟ್ ರಸ್ ಟೇಸ್ಟ್, ಟೇಸ್ಟ್ ಅಂತ ಹೇಳ್ತೀವಲ್ಲ, ಆ ಟೇಸ್ಟ್ ಬರಬೇಕಂದ್ರೆ ಅಲ್ಲಿ ಸ್ವಲ್ಪ ನೀರಿರಬೇಕು. ನೀರಿದ್ರೆ ನಮ್ಮ ಜಿಫೈಯಲ್ಲಿ ಏನಾದ್ರು ಹಾಕೊಂಡ ತಕ್ಷಣ ನೀರು ಬರುತ್ತೆ, ಆ ನೀರು ಬಂದ ಮೇಲೆನೆ ಆ ರುಚಿ ನಮ್ಗೆ ಗೊತ್ತಾಗತ್ತೆ. ಸೊ ಅದು ಆ ರಸ, ಅದೇ ಜಲವೇ ರಸ ಅಂದ್ರೆ ಅದ್ರಲ್ಲಿ ಇರುವಂತ ಆ ಒಂದು ಹೇಗೆ ಪೃಥ್ವಿ ತತ್ವದಲ್ಲಿ ಅಸಾಧಾರಣ ಧರ್ಮ ಹೇಗೆ ಗಂಧ ಆಯ್ತು, ಹಾಗೇನೆ ನೀರಲ್ಲಿ ಇರುವಂತ ಅಸಾಧಾರಣ ಧರ್ಮ ಅಂದ್ರೆ ದಟ್ ಸೆಪರೇಟ್ ಫ್ರಮ್ ಅದರ್ ಅದರ್ ಪಂಚಭೂತ ಯಾವುದು ಅಂದ್ರೆ ರಸತ್ವ. ರಸತ್ವ ಅಂದ್ರೆ ಬ್ರಿಂಗಿಂಗ್ ಔಟ್ ದಟ್ ಕ್ವಾಲಿಟಿ, ಆ ಟೇಸ್ಟ್ ಅನ್ನ ಕೊಡೋದು ಈ ರಸ ಅಂದ್ರೆ ರಸ ಅಂತ ಹೇಳ್ತೀವಿ, ರಸ ಅಂದ್ರೆ ನೀರು ಅಂತ ಹೇಳ್ತೀವಿ, ಜಲವೇ ಜಲವೇ ರಸ ಅಂತ ಹೇಳ್ತೀವಿ. ಈ ರಸ ಯಾರು ಅಗೇನ್, ರಸ ಅಂದ್ರೆ ಸಾರಭೂತನಾದವನವನು, ಆ ಒಂದು ರಮ ಆನಂದವನ್ನ ಕೊಡುವವನು ಸಾರಭೂತನಾದವನು ಯಾರು, ಯಾರು ರಸ. ಆ ಒಂದು ಮಾವಿನ ಹಣ್ಣಿಗೆ ಯಾಕೆ ಅದು ಮಾವಿನ ಹಣ್ಣು ಟೇಸ್ಟ್ ಬರಬೇಕು, ಅದನ್ನ ನೇಮನ ಮಾಡುವಂತ ಭಗವಂತ. ಆರು ರಸ ರಸ ಅಂತ ಗೀತೆಯಲ್ಲಿ ಹೇಳದಂತೆ ರಸ ಎಂಬುವ ರೂಪದಿಂದ ಆ ಭಗವಂತ ಇದ್ದಾನೆ, ಹಾಗೆ ತಿಳ್ಕೊಂಡು ಜಲವೇ ರಸ. ಸೊ ನೀವು ಹಣ್ಣನ್ನೇ ಕೊಡ್ತೀರೋ ಅದು ಅಥವಾ ಒಂದು ಒಂದು ಚಿಕ್ಕ ಒಂದು ಉದ್ದರ್ಣಿಯಲ್ಲಿ ಒಂದು ಮೂರು ಸತಿ ನೀರು ಸಮರ್ಪಯಾಮೆ ಅಂತ ನೀವು ಹೇಳ್ತೀರೋ ಅಲ್ಲ, ಅಥವಾ ನೀವು ಅಭಿಷೇಕ ಜಲ ಅಂದ್ರೆ ಆ ಒಂದು ಜಲ ಅಂತ ಇನ್ನೊಂದು ರೀತಿ ಅಂತ ಹೇಳ್ತಾರೆ, ಹಣ್ಣು ಇಡೋದು ಅಂತ ಹೇಳ್ತಾರೆ, ಅಭಿಷೇಕ ಅಂತ ತಕೊಳ್ಳೋದು ಹೇಳ್ತಾರೆ. ಅಭಿಷೇಕ ಅಂತ ತಕೊಳ್ಳೋದು ಇಟ್ ಸ್ಟಾರ್ಟ್ಸ್ ರೈಟ್ ಫ್ರಮ್ ಯುವರ್ ಸ್ನಾನ, ಸ್ನಾನ ಮಾಡುವುದರಿಂದ, ಸ್ನಾನ ಮಾಡುವಾಗ ಆ ನೀರು ಆ ನೀರಲ್ಲಿ ಆ ಒಂದು ಆ ನೀರಲ್ಲಿ ಎಲ್ಲ ಒಂದು ತೀರ್ಥಾಭಿಮಾನಿ ದೇವತೆಗಳು ನದ್ಯಾಭಿಮಾನಿ ದೇವತೆಗಳಿದ್ದಾರೆ, ಆ ದೇವತೆಗಳಲ್ಲಿ ಆ ಜಡ ನೀರಿದ ಜಡ ನೀರ ಅಭಿಮಾನಿ ದೇವತೆಗಳಿದ್ದಾರೆ, ದೇವತೆ ಒಳಗೆ ಭಾರತೀ ರಮಣ ಮುಖ್ಯ ಪ್ರಾಣ ಇದ್ದಾನೆ, ಅವರೊಳಗೆ ಹರಿ ರೂಪದಿಂದ ದ್ರವ ರೂಪದಿಂದ ಹರಿ ಅಲ್ಲಿ ನೆಲೆಸಿದ್ದಾನೆ ಅಂತ ತಿಳ್ಕೊಳ್ಳೋದು, ಭಗವಂತ ರೂಪದಲ್ಲೇ ಅದು ಬಂತು. ಸೊ ಅದೇ ರಸ. ಸೊ ಹಾಗೆ ಆ ಒಂದು ಅಭಿಷೇಕ ದೇವರಿಗೆ ನೀರಿಂದ ಅಭಿಷೇಕ ಮಾಡುವಾಗ ಸರ್ವ ತೀರ್ಥಗಳು ಕೋಟ್ಯಾಂತ ತೀರ್ಥಗಳು ಅದು ಇದು ದೇವರಿಗೆ ಕೊಡೋದು ಅಂದ್ರೆ ಅಲ್ಲಿ ಇರುವಂತ ಅವನದ್ದೇ ಆದ ಹರಿ ಎಂಬ ಅವನ ರೂಪ ಇದೆ. ಆ ರೂಪಕ್ಕೇನು ಈ ರೂಪ ಒಂದೇ ಅಂತ ತಿಳ್ಕೊಳ್ಳೋದೇ ಅವನಿಗೆ ಒಂದು ಅಭಿಷೇಕ ಮಾಡಿದ್ದಂತೆ ಆಯ್ತು, ಅಥವಾ ಅವನಿಗೆ ಹಣ್ಣುಗಳನ್ನ ಸಮರ್ಪಣೆ ಮಾಡಿದಾಯ್ತು ಅಭಿಷೇಕ ಮಾಡುವಾಗ. ಈ ಚಿಂತನೆ ಜಲವೇ ರಸ ರೂಪವೇ ಸುದೀಪವು. ಆ ಮತ್ತು ತಿರ್ಗಾ ಒಂದು ತೇಜಸ್ತತ್ವಕ್ಕೆ, ಇವಾಗ ಫಸ್ಟ್ ಪೃಥ್ವಿ ಆಯ್ತು ಅಪ್ಪ ಆಯ್ತು, ನೆಕ್ಸ್ಟ್ ಬಂದು ತೇಜಸ್ತತ್ವ. ಈ ತೇಜಸ್ತತ್ವದಲ್ಲಿ ಏನಾಗತ್ತೆ, ತೇಜಸ್ತತ್ವ ತೇಜಸ್ ಬೆಳಕು ಇರೋದ್ರಿಂದ ನಮಗೆ ಎಲ್ಲ ಕಣ್ಣಿಗೆ ಕಾಣಿಸುತ್ತೆ, ರೂಪ ಕಾಣಿಸುತ್ತೆ ಬೆಳಕಿನಿಂದ ರೂಪ ಕಾಣಿಸುತ್ತೆ ನಮ್ಗೆ. ಸೊ ಆ ರೂಪಗಳು, ಸೊ ಈ ರೂಪವೇ, ಸೊ ಆ ಒಂದು ರೂಪ ಬಂದು ಅದು ಬಂದು ಆ ಈ ತೇಜಸ್ ತತ್ವದಿಂದ ಒಂದು ಅಸಾಧಾರಣ ಧರ್ಮ ಆಗತ್ತೆ ಅದು. ಸೊ ಇದು ಏನು ಇಲ್ಲಿ ದೀಪ ರೂಪವೇ ಸುದೀಪವು ಅಂತ. ಸೊ ಭಗವಂತನಿಗೆ ಯಾವ ಯಾವ ರೂಪಗಳು ಯಾವ ಯಾವ ಯಾವುದೆಲ್ಲ ನಾವು ನೋಡ್ತೀವೋ ಎಲ್ಲವೂ ಅವನದ್ದೇ ಅಂತ ತಿಳ್ಕೊ, ಎಲ್ಲದಲ್ಲಿನೂ ಅವನಿದ್ದಾನೆ. ಎಲ್ಲ ಪದಾರ್ಥಗಳಾಗಲಿ ವಿಗ್ರಹಗಳಾಗಲಿ ಏನೇನೆಲ್ಲ ನೋಡ್ತೀವೋ ಎಲ್ಲವೂ ಅವನಿಗೆ ಅವನ ಪ್ರತಿಮೆ ಆಗಲಿ ಅಥವಾ ಭಕ್ತರು ಬರ್ತಾರ, ಸಜ್ಜನರು ಬರ್ತಾರ, ಎಲ್ಲರಲ್ಲಿನೂ ಯಾವ ಯಾವ ರೂಪ ನಾವು ನೋಡ್ತೀವೋ ಅದು ಪ್ರತಿ ಆ ರೂಪದಲ್ಲಿ ಭಗವಂತ ಇದ್ದಾನೆ. ಸತ್ವಾಭಿಮಾನಿ ದೇವತೆ ಮೂಲಕವಾಗ ಅವನು ಇದ್ದಾನೆ ಅಂತ ಚೆನ್ನಾಗಿ ತಿಳ್ಕೊಳ್ಳುವುದೇ ಅದೇ ದೀಪ, ಅದೇ ಅವನಿಗೆ ದೀಪದಂತೆ ಆಗತ್ತ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಬಂದು ಎಲರು ಚಾಮರ. ಎಲರು ಅಂದ್ರೆ ಗಾಳಿ. ಈ ಗಾಳಿ ಗಾಳಿ ಬಂದು ಗಾಳಿಯ ವಿಶೇಷ ಅಸಾಧಾರಣ ಧರ್ಮ ಏನು ಅಂದ್ರೆ ಸ್ಪರ್ಶ. ಸ್ಪರ್ಶವನ್ನ ಕೊಡುವುದು, ದಟ್ ಫೀಲಿಂಗ್. ಗಾಳಿ ಬೀಸಿದ್ರೆ ದಟ್ ವಿ ಫೀಲ್ ಇಟ್. ವಿ ಕೆನಾಟ್ ರಿಯಲಿ ಸಿ ಗಾಳಿ, ಬಟ್ ವಿ ಕ್ಯಾನ್ ಕೈಂಡ್ ಆಫ್ ಫೀಲ್ ದ ಗಾಳಿ. ಸೊ ಅದು ಏನು ಅಂದ್ರೆ ಅದೇ ಚಾಮರ. ಭಗವಂತನಿಗೆ ಆ ಗಾಳಿ, ಗಾಳಿಯೇ ಚಾಮರ ಅಂತ ತಿಳ್ಕೋಬೇಕು ನಾವು. ಮತ್ತು ಶಬ್ದಗಳು, ಶಬ್ದಗಳು ಬಂದು ಇದು ಎಲ್ಲರೂ ಚಾಮರ. ಗಾಳಿ ಅಂದ್ರೆ ಅದು ವಾಯುತತ್ವ ಆಯ್ತು. ವಾಯುತತ್ವ ಆದ ಮೇಲೆ ಆಮೇಲೆ ಆಕಾಶ ತತ್ವ ಬರುತ್ತೆ. ಆಕಾಶ ತತ್ವ ನಿನ್ನೆ ಪ್ರೀವಿಯಸ್ ಪದ್ಯದಲ್ಲಿ ಚೆಂದಾಗಿ ಎಕ್ಸ್ಪ್ಲೈನ್ ಆಯ್ತು ಅಂತ ಕಾಣುತ್ತೆ. ಸೊ ಶಬ್ದಗಳು, ಆಕಾಶದ ಧರ್ಮ ಬಂದು ಶಬ್ದ. ಆ ಶಬ್ದ ನಾನಾ ರೀತಿಯಿಂದ ಇರುತ್ತೆ, ಮಂತ್ರಗಳಾಗತ್ತೆ ಮತ್ತು ವಾದ್ಯಗಳಾಗತ್ತೆ. ಅನೇಕ ರೀತಿಯಿಂದ ಆ ಶಬ್ದಗಳು 51 ಅಕ್ಷರ ಸಹಿತವಾದಂತೂ ಮತ್ತು ಉದಾತ್ತ ಅನುದಾತ ಸ್ವರಿತ ಪ್ರಶ ನೋಟ್ಸ್ ಹೈ ಪಿಚ್ ಲೋ ಪಿಚ್ ಹೇಳುವಂತ ರೀತಿ ಆ ಒಂದು ಧ್ವನಿ, ಶಬ್ದ ಧ್ವನಿ, ಆ ಎರಡು ಮೂಲಕವಾಗನು ಅದು ಅದಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಳೋದು. ಹೀಗೆ ತಿಳ್ಕೊಂಡು ಎಲ್ಲವೂ ಅವನ ಅಧೀನ ಅಂತ ಚಿಂತನೆ ಮಾಡೋದು ಅದೇ ಅರ್ಪಣೆ ಆಗುತ್ತೆ. ಹೀಗೆ ನಾವು ಚಿಂತನೆ ಮಾಡಿ ಎಲ್ಲದಲ್ಲಿನೂ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಳೋದು. ಎಲ್ಲಾ ಪದಾರ್ಥದಲ್ಲಿ ಏನೇನು ನಮ್ಗೆ ಮನಸ್ಸಿಗೆ ಬರುತ್ತೋ ಎಲ್ಲಾ ಪದಾರ್ಥದಲ್ಲಿನೂ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಳೋದು ಒಂದು. ಇನ್ನೊಂದು, ಎಲ್ಲವೂ ಅವನ ಅಧೀನ. ಏನೋ ಒಂದೊಂದು ಪದಾರ್ಥದಲ್ಲಿನೂ ನಾವು ತತ್ವಾಭಿಮಾನಿ ದೇವತೆಗಳಿಂದ ನೋಡಿದ್ದೀವಿ. ಸೊ ತತ್ವಾಭಿಮಾನಿ ದೇವತೆಗಳು ಅವನ ಅಧೀನ, ಮತ್ತು ನಮ್ಮ ಕಣ್ಣಿಗೆ ಅವರು ಕಾಣಿಸೋದಿಲ್ಲ. ನಮಗೆ ಕಾಣುವಂತ ಈ ನಮ್ಮ ಇದು ನೋಡಿದ್ದೀವಿ, ವಿತ್ತ ದೇಹ ದೇಹಾಗ ಅಗಾರ ಅಪತ್ಯ ಅಂತ ಅಲ್ಲಿ ನೋಡಿದ್ದೀವಿ. ನಮ್ಮನ್ನ ಸುತ್ತು ನಮ್ಮ ಮನೆಯಲ್ಲಿ ಇರುವವರು ಎಲ್ಲರೂ ಅವನ ಅಧೀನ. ಅಧೀನತ್ವ ಚಿಂತನೆಯನ್ನು ಮಾಡುವುದು ಅರ್ಪಣೆ ಆಗತ್ತ. ಹಾಗೆ ಅರ್ಪಣೆ ಮಾಡಿದ್ರೆ ಅವನು ಒಲಿವ, ಅವನು ನಮ್ಮನ್ನ ರಕ್ಷಣೆ ಮಾಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಸ್ಥೂಲವಾದ ಬೇಸಿಕಲಿ ಎಲ್ಲ ಕಡೆನೂ ಎಲ್ಲ ವಸ್ತುಗಳನ್ನು ಭಗವಂತನ ನೋಡೋದು. ಆ ಭಗವಂತನಿಗೇನು ನಮ್ಮ ಬಿಂಬರೂಪನಾದಂತಹ ಈ ಭಗವಂತನಿಗೆ, ಮತ್ತು ನಾವು ಪೂಜಾ ಮಾಡುವಂತಹ ಆ ಪ್ರತಿಮಾ, ಅಲ್ಲಿ ಇರುವಂತಹ ಭಗವಂತ, ಎಲ್ಲವೂ ಒಂದೇ. ಭಗವಂತನಲ್ಲಿ ಭೇದ ಇಲ್ಲ. ಇಲ್ಲಿ ವಿತ್ತ ದೇಹಾಗಾರ ಭಾವದ್ರವ್ಯ ಕ್ರಿಯೆ ಹೇಳಿದಂತೆ ಗುಣ ರೂಪ ಕ್ರಿಯೆಯಲ್ಲಿ ಭೇದ ಇಲ್ಲ ಅಂತ ತಿಳ್ಕೊಳ್ಳೋದು ಒಂದು. ಮತ್ತು ಅಧೀನತ್ವ, ಎಲ್ಲರೂ ಅವನ ಅಧೀನ ಅಂತ ತಿಳ್ಕೊಳ್ಳುವುದು, ಇದೇ ಪೂಜೆ ಅಂತ ಹೇಳ್ತಾರೆ. ಇನ್ನೊಂದು ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ, ಈ ಪದ್ಯ ಯಾಕೆ ಹೊರಟಿತ್ತು? ಬಿಕಾಸ್ ಈ ಥಾಟ್ ಅನ್ನ 13th ವರ್ಷದಲ್ಲಿ ಇರುವಂತ ಥಾಟ್ ಅನ್ನ ತೋರಿಸಲಿ ಸ್ಥೂಲವಾಗ ಕೊಟ್ಟಿದ್ದಾರೆ. 13th ಯಾಕೆ ಬಂತು ಅಂದ್ರೆ, ನಾವು ಹೇಳ್ತೀವಿ ಹರಿಕಥಾಂಸಾರ ಉಪನಿಷತ್ತುಗಳ ಸಾರ ಅಂತ ಹೇಳ್ತೀವಿ. ಸೊ ಅದು ಮಾತ್ರ ಅಲ್ಲ, ಹರಿಕಥಾಮೃತ ಸಾರ ಅಂಬುದು ಎಲ್ಲರಿಗೆ ಇದು ಇಟ್ಸ್ ನಾಟ್ ಜಸ್ಟ್ ಫಾರ್ ಲೇಡೀಸ್ ಅಂತ ಅರ್ಥ ಇಲ್ಲ, ಜ್ಞಾನಿಗಳಿಗೇನು ಇದು ಅನ್ವಯ ಆಗುತ್ತೆ. ಅದು ಹೇಗೆ ಅಂದ್ರೆ, ಇಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರಂದ್ರೆ, ಚಾಂದೋಗ್ಯ ಉಪನಿಷತ್ ಅಂತ ಹೊಂದಿದೆ, ಅದು ಸಾಮವೇದಕ್ಕೆ ಸಂಬಂಧಪಟ್ಟ ಉಪನಿಷತ್. ಆ ಉಪನಿಷತ್ತು ಬೇಸಿಕಲಿ ಆ ಉಪನಿಷತ್ತಲ್ಲಿ ಅನೇಕ ರೀತಿ ಚಿಂತನೆಗಳು ಭಗವಂತನನ್ನ, ಅದಕ್ಕೆ ಉಪಾಸನೆ ಅಂತ ಹೇಳ್ತಾರೆ. ಉಪಾಸನೆ ಅಂದ್ರೆ ಏನು ಅಂದ್ರೆ, ಉಪಾಸನೆ ಅಂದ್ರೆ ನಾವು ಚಿಂತನೆ ಅಂತೀವಿ, ಬಿಕಾಸ್ ದಟ್ ಈಸ್ ದ ಒನ್ಲಿ ಥಿಂಗ್ ವಿ ಕ್ಯಾನ್ ಡೂ. ಬಟ್ ಅವ್ರುಗಳು ಜ್ಞಾನಿಗಳು ಉಪಾಸನೆ ಹೇಗೆ ಮಾಡ್ತಾರಂದ್ರೆ, ಆ ಒಂದೊಂದು ಅಕ್ಷರದಲ್ಲಿನೂ ಭಗವಂತನ ರೂಪಗಳಿದೆ. ಸೊ ಆ ಒಂದೊಂದು ಅಕ್ಷರ ಒಂದೊಂದು ಕಾಂಟ ಎಲ್ಲವನ್ನು ಒಡೆದು ಅಂದ್ರೆ ಒಳಗೆ ನಲಿ ನಲಿದಾಡು, ಹಿಂದೆ ಹೇಳಿದ್ದಾರೆ ನಲಿದಾಡು ಅಂತ. ನಲಿದಾಡು ಅಂದ್ರೆ ಒಳಗೆ ಹೋಗೋದು. ಇಟ್ಸ್ ಲೈಕ್ ಗೋಯಿಂಗ್, ಬಿಕಾಸ್ ಭಗವಂತನ ರೂಪಗಳು ಅಂತದ್ದು, ಒಂದು ರೂಪದೊಳ್ಳ ಅನಂತ ರೂಪ, ಒಂದು ರೂಪದಿಂದ ಇನ್ನೊಂದು. ಸೊ ದೇ ಗೋ ಆ ಡೆಪ್ತ್ಗೆ ಹೋಗ್ತಾರೆ, ಡಿಫ್ರೆಂಟ್ ಲೇಯರ್ಸ್ಗೆ ಹೋಗ್ತಾರೆ. ಎಷ್ಟು ಲೇಯರ್ಸ್ಗೆ ಹೋಗ್ತಾರೆ, ದ ಡಿಪೆಂಡ್ಸ್ ಆನ್ ದೇರ್ ಜ್ಞಾನ. ಒಬ್ಬೊಬ್ರು ಜ್ಞಾನ ಎಷ್ಟಿರುತ್ತೋ ಅಷ್ಟು ಲೆವೆಲ್ಸ್ಗೆ ಹೋಗ್ತಾರೆ. ಕೆಲವರು ಪರೋಕ್ಷ ಜ್ಞಾನಿಗಳು ಹೋಗ್ತಾರೆ, ಅಪರೋಕ್ಷ ಜ್ಞಾನಿಗಳು ಅದನ್ನ ನೋಡ್ತಾರೆ. ದೇವತೆಗಳು ಸಾಕ್ಷಾತ್ತಾಗಿ ನೋಡ್ತಾರೆ, ವಾಯುದೇವರು ಭಗವಂತನನ್ನ ಎಲ್ಲಾ ಕಡೆನೂ ನೋಡ್ತಾ ಅವರು ಸ್ತೋತ್ರ ಮಾಡ್ತಾರೆ. ಸೊ ಹೀಗೆ ಡಿಫ್ರೆಂಟ್ ಲೆವೆಲ್ಸ್ ಬರುತ್ತೆ. ಸಾಮ ಉಪಾಸನೆ ಅಂತ ಒಂದಿದೆ. ಸಾಮ ಉಪಾಸನೆ ಅಂದ್ರೆ ಏನು ಅಂದ್ರೆ, ಸಾಮ ಉಪಾಸನೆ ಇದು ಜನರಲಿ ಇದು ಮ್ಯೂಸಿಕ್ ಏನು ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ. ಯಾಕೆಂದ್ರೆ ಸರಿಗಮ ಪದನಿ ಬರತ್ತಲ್ಲ, ಸಪ್ತಸ್ವರ ಬರತ್ತಲ್ಲ, ಹಾಗೇನೆ ಸಪ್ತ ಸಾಮಗಳು, ಸಾಮದ ಪ್ರಭೇದಗಳು, ಹೇಗೆ ಡಿಫ್ರೆಂಟ್ ಡಿಫ್ರೆಂಟ್ ರಾಗಗಳಿರುತ್ತೆ, ಡಿಫ್ರೆಂಟ್ ಡಿಫ್ರೆಂಟ್ ರಾಗಗಳು, ಡಿಫ್ರೆಂಟ್ ಡಿಫ್ರೆಂಟ್ ಜೋಡಣೆಗಳಿದೆ. ಸೊ ಪೀಪಲ್ ಹೂ ಆರ್ ಇನ್ ಟು ಮ್ಯೂಸಿಕ್ ದೇ ಕ್ಯಾನ್ ರಿಯಲಿ ರಿಯಲಿ ಅಪ್ರಿಷಿಯೇಟ್. ನಮ್ಗೆ ಕಿವಿಗೆ ಬಿದ್ದಾಗ ಚಂದ ಕೇಳಿಸ ಚಂದಾಗಿದೆ ಅಂತ ನಮ್ಗೆ ಒಂದು ಭಾವನೆ, ಕೇಳಲಿಕ್ಕೆ ಸೊಂಪಾಗಿರುತ್ತೆ. ಅದು ನಮ್ಗೆ ಮ್ಯೂಸಿಕ್ ಗೊತ್ತವರಿಗೆ ದೇ ಕ್ಯಾನ್ ಗೋ ಇವನ್ ಡೀಪರ್, ಇನ್ನೂ ಇನ್ನೂ ಚಂದಾಗಿ ಗೊತ್ತವರು ಇನ್ನೂ ಇನ್ನೂ ಡೆಪ್ತಿಗೆ ಹೋಗ್ತಾರೆ. ಹಾಗೇನೆ ಇದು ದೇವರ ವಿಷಯದಲ್ಲಿನು ಇಲ್ಲಿ ಸಾಮವೇದ ಸಾಮ ಉಪಾಸನೆ ಅಂದ್ರೆ ಸಪ್ತ ಸಾಮ ಉಪಾಸನೆ ಅಂತ ಉಂಟು. ಇನ್ನೊಂದು ಬಂದು ಪಂಚಸಾಮ ಉಪಾಸನೆ ಅಂತ ಉಂಟು. ಪಂಚಸಾಮ ಅಂದ್ರೆ ಈ ಪಂಚ ರೂಪದಿಂದ ಭಗವಂತ ಎಲ್ಲದನ್ನು ತುಂಬಿದ್ದಾನೆ. ಅದು ನಾವು ನೋಡಿದ್ದೀವಿ, ನಾರಾಯಣ ರೂಪದಿಂದ ಹೊರಟು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪದಿಂದ ಬಂತು ಅಂತ. ಈ ಐದು ರೂಪಗಳನ್ನು ಇಟ್ಟುಕೊಂಡು ಪಂಚಸಾಮ, ಇದು ಈ ಸಾಮ ಉಪಾಸನೆ ಐದು ತರದ ಪ್ರಭೇದಗಳು. ಇಲ್ಲಿ ಭಗವಂತನನ್ನ ಈ ಐದು ರೂಪಗಳನ್ನ ಒಂದೊಂದು ಸೆಟ್ಟಲಿನ ಒಂದೊಂದು ಈಚ್ ಒನ್ ಇಸ್ ಅ ಯೂನಿಟ್, ಒಂದೊಂದು ಯೂನಿಟ್ನ ಈ ಐದೈದಾಗ ನೋಡೋದು, ಕೆಲವಲ್ಲಿ ಒಂದೊಂದು ಯೂನಿಟ್ನ ಏಳೇಳಾಗ ನೋಡೋದು, ಇನ್ನೊಂದು ಯೂನಿಟ್ಲಿ ಒಂದೊಂದಿನೂ ಹತ್ತಾಗ, ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಇರ್ತದೆ. ಮೇನ್ ಆಗಿ ಸಾಮ ಉಪಾಸನೆ ಎಂಬುದು ಐದು ಐದು ರೂಪಗಳು, ಭಗವಂತನ ಪಂಚರೂಪಿಯಾದಂತ ಭಗವಂತನ ಈ ಪಂಚಭೂತಾತ್ಮಕ ದೇಹದಲ್ಲಿ ಚಿಂತನೆ ಮಾಡ್ತಾ ಇರೋದು. ಸೊ ಇದನ್ನ ಹೇಳ್ತಾರೆ ಇಲ್ಲಿ ಬರುವಾಗ, ಸಾಮ ಅಂದ್ರೆ ಭಗವಂತನೇ ಸಾಮ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ, ಸಾ ಅಂದ್ರೆ ಎಸೆನ್ಸ್, ರಸತ್ವ, ಎಸೆನ್ಸ್, ಈ ಸಾರಭೂತನಾದವನು, ಅವನೇ ಎಲ್ಲದಕ್ಕೇನು ಸಾರ. ಸಾರ ಅಂದ್ರೆ ಏನು, ಎಸೆನ್ಸ್ ಅಂದ್ರೆ ಅವನೇ ಆಧಾರ, ಎಲ್ಲದಕ್ಕೇನು ಆಧಾರಭೂತನಾಗಿರುವಂತವನು ಸಾರತ್ವಾತ್ ಸಾ. ಆಮೇಲೆ ಯಾವ ವಿಷಯದಲ್ಲಿ ಅಂದ್ರೆ, ಮಾ ಮಾ ಅಂದ್ರೆ ಜ್ಞಾನ ಅಂತನೂ ಇದೆ, ನಿರ್ಮಾಣ ಮಾಡ್ತಾನಂತಿದೆ, ಲಯ ಎಲ್ಲ ಇದೆ. ಇಲ್ಲಿ ಒಂದು ಜ್ಞಾನ ಅಂತ ಹೇಳ್ತಾರೆ, ಮಾ ಅಂದ್ರೆ ಜ್ಞಾನ. ಈ ಜ್ಞಾನ ಎಂತದ್ದು ಅಂದ್ರೆ, ಸ ಪ್ಲಸ್ ಅ ಪ್ಲಸ್ ಮ. ಅ ಅಂದ್ರೆ ಅಮ ಅಂದ್ರೆ ದಿಸ್ ನಾಲೆಡ್ಜ್ ಇಸ್ ಇಮ್ಮೆಷರಬಲ್ ಅಂದ್ರೆ ಪೂರ್ಣ ಜ್ಞಾನ, ಪೂರ್ಣ ಆನಂದ. ಸಾರ ಅಂದ್ರೆ ಎಸೆನ್ಸ್, ರಸ, ಆನಂದ ಭರಿತನ. ಜ್ಞಾನ ಆನಂದ ಮಯನಾದಂತ ಭಗವಂತ ಅಂದ್ರೆ ಅದಕ್ಕೆ ಒಂದೊಂದು ರೂಪಗಳು ಉಂಟು. ಭಗವಂತ ಇಸ್ ಮೇಡ್ ಅಪ್ ಆಫ್ ಜ್ಞಾನ ಆನಂದಮಯ ಅಂದ್ರೆ, ಇಟ್ ಈಸ್ ಜ್ಞಾನ ಆನಂದ. ವಾಟ್ ಆರ್ ದಿಸ್ ಜ್ಞಾನ ಆನಂದಮಯ, ದೇ ಆರ್ ನಥಿಂಗ್ ಬಟ್ ಹಿಸ್ ಓನ್ ರೂಪ, ಭಗವಂತನ ರೂಪವೇ ಆಗಿದೆ. ಏನು ರೂಪ ಇಲ್ಲಿ ಆಗಿದೆ ಅಂದ್ರೆ ಈ ಪಂಚರೂಪ ಅಂತ ಹೇಳ್ತಾರೆ. ಈ ಸಾಮದಲ್ಲಿ ಪಂಚರೂಪ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಇದನ್ನ ಇಟ್ಕೋಬೇಕು. ಸೊ ಇಲ್ಲಿ ಈ ತರ ಈ ಸಾಮ ಉಪಾಸನೆ ಒಂದು ಅನೇಕ ಉಪಾಸನೆಗಳನ್ನು ಹೇಳ್ತಾರೆ, ದೇವತೆಗಳು ಮಾಡ್ತಾರ, ಜ್ಞಾನಿಗಳು ಮಾಡ್ತಾರ ಅಂತ ಹೇಳ್ತಾರೆ. ಅಲ್ಲಿ ಮೂರನ್ನ ಇಲ್ಲಿ ಕೊಟ್ಟಿದ್ದಾರೆ. ಏನು ಮೂರನ್ನ ಕೊಟ್ಟಿದ್ದಾರೆ ಅಂದ್ರೆ, ಇದಕ್ಕೆ ಸಂಬಂಧಪಟ್ಟದ್ದು ಚಳಿ, ಬಿಸಿಲು, ಮಳೆ, ಗಾಳಿಗೆ ಸಂಬಂಧಪಟ್ಟದ್ದು. ಚಳಿ, ಬಿಸಿಲು, ಮಳೆ, ಗಾಳಿ ಅಂದ್ರೆ ಏನು, ದೇ ಆರ್ ಸೀಸನಲ್, ಸೀಸನಲ್ಲಿ ಬರುವಂತದ್ದು. ಈ ನೀರಿಗೆ ಜಲ, ನಮ್ಗೆ ಜಲ ಇದೆ ಅಂದ್ರೆ ಅದು ಎಲ್ಲಿ ಹೇಗೆ ಬರುತ್ತೆ ಅಂದ್ರೆ, ಇಟ್ ಕಮ್ಸ್ ಬಿಕಾಸ್ ಆಫ್ ದಿ ಸೀಸನ್, ಸೀಸನ್ ಚೇಂಜಸ್, ಎಲ್ಲಿಂದನೂ ನೀರು ಬರುತ್ತೆ. ಸೊ ಈ ಸೀಸನ್ ನಾಲ್ಕು ಸೀಸನ್, ಬೇಸಿಕಲಿ ಐದು ಹೇಳ್ತಾರೆ ಆರು ಹೇಳ್ತಾರೆ, ಆರು ಸೀಸನ್ ಇರೋದನ್ನ ಹೇಮಂತ ಶಿಶಿರ ಎರಡನ್ನು ಸೇರಿ ಒಂದೇ ಮಾಡ್ಬಿಡ್ತಾರೆ. ಸೊ ಐದು ಸೀಸನ್ ಇಟ್ಕೊಳ್ತೀವಿ ನಾವು ಜನರಲ್ ಆಗಿ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಚಳಿ, ಬಿಸಿಲು, ಮಳೆ, ಗಾಳಿ ಅಂತ ನಾಲ್ಕು ಶಬ್ದದಿಂದ ಐದು ಸೀಸನ್ ಅನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ಐದಲ್ಲಿ ಭಗವಂತನ ಐದು ರೂಪವನ್ನ ಇಟ್ಟುಕೊಳ್ಳೋದು. ಹೇಗಿಟ್ಟುಕೊಳ್ಳೋದು ಅಂದ್ರೆ, ಬಿಸಿಲು ತಕೊಂಡ್ರೆ ವಸಂತ ಅಂತ ಹೇಳ್ತಾರೆ. ವಸಂತ ಋತು ಅಂತ ಫಸ್ಟ್ ಹೇಳ್ತಾರೆ. ಋತು ಅಂದ್ರೆ ಸೀಸನ್, ಋತು ಸೀಸನ್ ಇದು ನಮ್ಗೆ ಗೊತ್ತು. ಇಲ್ಲಿ ನಾವು ಹೇಳೋದೇನು, ಪ್ರತಿ ಪದಾರ್ಥದಲ್ಲಿ ಭಗವಂತನ ರೂಪ ಅಂತ ಹೇಳ್ತೀವಿ ನಾವು. ಅಂದ್ರೆ ಏನಾಯ್ತು, ಇದು ಋತು ಅಂದ್ರೆ ಯಾರ ಹೆಸರು, ಸೀಸನ್ಗೆ ಹೆಸರಲ್ಲ ಅದು. ಋತು ಎಂಬುದು ಭಗವಂತನ ರೂಪ ಅಂತ ಹೇಳ್ತಾರೆ. ಋತು ಶಬ್ದದಿಂದ ಋತುವಿನಲ್ಲಿ ಭಗವಂತ ಇದ್ದಾನೆ. ಅಂದ್ರೆ ಏನು, ಋತು ಶಬ್ದಕ್ಕೆ ಏನು, ಇದು ಬಂದು ಚಾಂದೋಗ್ಯ ಉಪನಿಷತ್ತಲ್ಲಿ ಎರಡನೇ ಅಧ್ಯಾಯದಲ್ಲಿ ಬರುತ್ತೆ. ಇದು ಋತು ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ಆಚಾರ್ಯರು ಹೇಳ್ತಾರೆ, ರಾಯರು ಹೇಳ್ತಾರೆ, ಋತು ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ರು ಅಂದ್ರೆ ರ ರು, ಇದಕ್ಕೆ ಒಂದು ಅರ್ಥ ಏನು ಅಂದ್ರೆ ಋಷ ಜ್ಞಾನೆ ಅಂತ. ಜ್ಞಾನ ರೂಪನಾದ ಪೂರ್ಣವಾದ ಜ್ಞಾನ ರೂಪದಿಂದ ಇದ್ದಾನೆ. ಋತು ಶಬ್ದಕ್ಕೆ ಅರ್ಥ ಪೂರ್ಣ ಜ್ಞಾನ ರೂಪದಿಂದ ಇದ್ದು ಏನ್ ಮಾಡ್ತಾನ? ಹೆಸರಾಯ್ತು, ಗುಣ ಆಯ್ತು, ಮಾಡಂತ ವ್ಯಾಪಾರ ಏನು ಅಂದ್ರ ಆಯಾ ಸೀಸನ್ಗೆ ಆಯಾ ಒಂದು ಸ್ವಭಾವವನ್ನ ಆ ಧರ್ಮವನ್ನ ಕೊಡ್ತಾನೆ. ಸೊ ಏನಾಯ್ತು, ಆ ಋತುವಿನಲ್ಲಿ ಇದ್ದು ಅಲ್ಲಿ ಬರುವಂತ ಈ ಒಂದು ಸೀಸನ್ಸ್ಗಳಿಗೆ ಚಳಿ, ಆ ಒಂದು ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಹೇಮಂತ ಋತು, ಈ ಸೀಸನ್ಗೆ ಆಯಾ ಒಂದು ಕ್ವಾಲಿಟಿ ಕೊಟ್ಟು ಅಲ್ಲಲ್ಲಿ ಇದ್ದು ನಿರ್ಮಾಣ ಮಾಡ್ತಾ ಇದ್ದಾನೆ ಅವನು ಮಾಡುವಂತ ಕೆಲಸ. ಆದ ಕಾರಣದಿಂದ ಚಳಿ ಬಿಸಿಲು ಮಳೆ ಗಾಳಿಗೆ ನಿಂದನೆ ಮಾಡಬಾರದು ಅಂತ. ಅದು ಒಂದು, ಅದು ಸ್ಥೂಲವಾದ ಒಂದು ಲೇಯರ್ ಮೇಲೆ. ಇನ್ನೊಂದು, ಇದು ಹೇಗೆ ಉಪಾಸನೆ ಮಾಡೋದು, ಇದಕ್ಕೆ ಒಂದು ಫಲವನ್ನ ಹೇಳಿದ್ದಾರೆ. ಈ ಉಪನಿಷತ್ತಲ್ಲಿ ಒಂದೊಂದಕ್ಕೇನು ಒಂದು ಫಲವನ್ನ ಹೇಳ್ತಾರೆ. ಆವಾಗ ಸಂದೇಹ ಬರುತ್ತೆ, ಏನು ಫಲವನ್ನ ಕಾಮ್ಯ ಕರ್ಮ ಮಾಡಬಾರದು ಅಂತ ಹೇಳ್ತಾರಲ್ಲ, ಫಲ ಹೇಳಿದ್ದಾರಲ್ಲ, ಫಲ ಹೇಳಿದ್ರೆ ಅದು ಕಾಮ್ಯ ಕರ್ಮ ಆಗತ್ತಲ್ಲ, ಅದು ಮಾಡಬಾರ್ದ ಅಂಬುವ ಡೌಟ್ ಬರುತ್ತೆ. ಫಲವನ್ನ ಹೇಳಿದ್ದದ್ದು ಫಲವನ್ನ ಬಯಸು ಅಂತ ಹೇಳಿಲ್ಲ. ಈ ಫಲವನ್ನ ಮನಸ್ಸಲ್ಲಿ ಬಯಸಿ ಇದನ್ನ ಮಾಡು ಅಂತ ಯಾವತ್ತು ಯಾವ ಸ್ತೋತ್ರದಲ್ಲಿನೂ ಹೇಳಿಲ್ಲ. ಈ ಸ್ತೋತ್ರದ ಮಹಿಮೆ ಎಂತಹದ್ದು ಅಂದ್ರೆ, ಈ ಸ್ತೋತ್ರ ಮೋಕ್ಷವನ್ನ ಮಾತ್ರ ಕೊಡೋದಿಲ್ಲ. ಈ ಉಪಾಸನೆ ನಿಮ್ಗೆ ಮೋಕ್ಷವನ್ನ ಮಾತ್ರ ಕೊಡೋದಿಲ್ಲ. ಮೋಕ್ಷ ಅಂಬುದು ಒಂದು ದೊಡ್ಡ ಜಲಾಶೆ. ಆ ಮೋಕ್ಷ ಕೊಡೋವಾಗ ಸಣ್ಣ ಪುಟ್ಟ ಒಂದು ಈ ಲೌಕಿಕ ಫಲ ಆಗಲಿ, ಸ್ವರ್ಗದಲ್ಲಿ ಬರುವಂತ ಫಲಗಳಾಗಲಿ, ಎಲ್ಲವೂ ಸಿಕ್ಕತ್ತ. ಅಷ್ಟು ಒಂದು ಈ ಒಂದು ಉಪಾಸನೆಯ ತಾಕತ್ತು, ದ ಪವರ್, ದ ಕೆಪಾಸಿಟಿ ಅಂದ್ರೆ ಉಪಾಸನೆಗೆ ತಾಕತ್ತ ಇಲ್ಲ. ಈ ಭಗವಂತನ ಸ್ಮರಣೆ ಮಾಡಿದ್ರೆ ಅಷ್ಟು ಅಷ್ಟಷ್ಟು ಸಿಕ್ಕತ್ತೆ ಅಂತ ಅದನ್ನ ಹೇಳಿದ್ದಾರೆ. ಫಲವನ್ನ ಬಯಸು ಅಂತ ಹೇಳಿಲ್ಲ. ಫಲವನ್ನ ಬಯಸಿ ಮಾಡಿದ್ರೆ ಅದೇ ಕಾಮ್ಯ ಕರ್ಮ ಆಗತ್ತೆ, ಸಂಸಾರಕ್ಕೆ ಕಾರಣ ಆಗತ್ತೆ. ಅದೇ ಒಂದು ಫಲವನ್ನ ಬಯಸಲಾಗಿದೆ, ಒಂದು ಸತ್ಯನಾರಾಯಣ ಕಥೆಯಲ್ಲಿ ಇದೇ ಬರುತ್ತೆ. ಫಲವನ್ನ ಬಯಸಿ ಇದೆಲ್ಲ ನನ್ಗೆ ಬೇಕು ಅಂತ ಬಯಸಿ ಮಾಡಿದ್ರೆ ಅದು ಕಾಮ್ಯ ಕರ್ಮ ಆಗತ್ತೆ. ಇದನ್ನ ಭಗವಂತನಿಗೆ ಒಂದು ಆರಾಧನೆ, ಇಷ್ಟಿಷ್ಟು ಮಹಿಮಾಪೇತನಾದವನು ಇಷ್ಟಿಷ್ಟೆಲ್ಲ ಮಾಡಬಲ್ಲ ಅಂತ ತಿಳ್ಕೊಂಡು ಮಾಡಿದರೆ ಅದು ಬಂದು ನಿಷ್ಕಾಮ ಕರ್ಮವೂ ಆಗತ್ತೆ. ಸೊ ಕರ್ಮ ಒಂದೇ ಆದ್ರೂ ಆ ಭಾವನೆ ಹೇಗಿದ್ಯೋ ಅದು ಮೂಲಕ ಅದು ಹೋಗುತ್ತೆ. ಸೊ ಇಲ್ಲಿ ಬಂದು ಫಲವನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಅದು ನಮಗೆ ಆ ಭಗವಂತನ ಚಿಂತನೆಯಿಂದ ಇಹ ಪರ ಎರಡಲ್ಲಿ ಸುಖ ಬರುತ್ತೆ. ಇಹ ಪರಂಗಳಲ್ಲಿ ಅಂತ ಹೇಳ್ತಾರೆ, ಎರಡು ಬರುತ್ತೆ ಅಂತ ಹೇಳ್ತಾರೆ. ಇದು ಯಾವ ಚಿಂತನೆ ಇದು ಮಾಡೋದು ಅಂದ್ರೆ, ಇಲ್ಲಿ ಹೇಳ್ತಾರೆ ಇಲ್ಲಿ ವಸಂತ ಬಿಸಿಲು ಅಂತ ಬಂತು, ಅದಕ್ಕೆ ವಸಂತ ಕಾಲ ಅಂತ ಹೇಳ್ತಾರೆ. ವಸಂತ ಅಂದ್ರೆ ಏನು? ಋತು ಎಂಬ ಶಬ್ದಕ್ಕೆ ಅರ್ಥ ನಾವು ಹೊಡಿದ್ದೀವಿ. ವಸಂತ ಅಂಬೋದಕ್ಕೆ ಭಗವಂತ ಆ ವಸಂತ ಕಾಲದಲ್ಲಿ, ವಸಂತ ಅಂಬೋ ಆ ಕಾಲದಲ್ಲಿ ಇದ್ದು ರಕ್ಷಣೆ ಮಾಡ್ತಾನೆ. ಹೇಗೆ ಮಾಡ್ತಾನ ಅವನು ಅಂದ್ರೆ, ಅಲ್ಲಿ ಹೆಸರು ಯಾವ ರೂಪದಿಂದ? ಭಗವಂತ ವಸಂತ ಅಂಬೋ ರೂಪದಿಂದ ಇದ್ದಾನೆ. ವಸಂತ ಅಂದ್ರೆ ಏನ್ ಅರ್ಥ ಅಂದ್ರೆ, ವಸ ಅಂದ್ರೆ ಜೀವರು ಅಂತ ಅರ್ಥ. ಆ ಜೀವರಲ್ಲಿ ಇವನು ಇದ್ದಾನೆ, ಭಗವಂತ ಆ ಜೀವರಲ್ಲಿ ವಾಸ ಮಾಡಿ ಇದ್ದಾನೆ, ಕೊಟ್ರೆ ಅವ್ರುಗಳು ಉಳಿತಾ ಇದ್ದ. ಸೊ ಆದ ಕಾರಣದಿಂದ ಇವನಿಗೆ ವಾಸ ಮಾಡಿ ಇದ್ದಾನೆ. ಹೇಗಿದ್ದಾನೆ ಅವನು ಅಂದ್ರೆ, ಸತನಾಗಿದ್ದಾನೆ. ಸತನಾಗಿ ಅಂದ್ರೆ ಈ ಜೀವರಲ್ಲಿ ಇರುವಂತ ಈ ಭಗವಂತ ಸರ್ವ ವ್ಯಾಪ್ತನಾಗಿ ಇದ್ದಾನೆ. ಸರಿ, ಇದ್ದಾನೆ, ಏನು ಮಾಡುತ್ತಾನೆ ಅಂದ್ರೆ, ಇದ್ದು ಏನು ಮಾಡುತ್ತಾನಂದ್ರೆ, ಈ ಜೀವಕ್ಕೆ ಆನಂದವನ್ನ ಕೊಡ್ಲಕ್ಕೆ ಇದ್ದಾನೆ ಅಂತ ಅರ್ಥ. ಸೊ ವಸಂತ ಕಾಲ ಅಂದ್ರೆ ಜೀವರ ಒಳಗೆ ಇದ್ದು ಆ ಒಂದು ವ್ಯಾಪ್ತನಾಗಿದ್ದು ಅವನು ಆನಂದವನ್ನ ಕೊಡುವನು ವಸಂತ. ಸೊ ಆ ಋತುವಿನಲ್ಲಿ ಆ ಒಂದು ಆ ಜ್ಞಾನದಿಂದ ಆ ವಸಂತ ಋತುವಲ್ಲಿ ನಾವು ದಿನಾಗ್ರೂ ಆ ಸಂಕಲ್ಪ ಮಾಡುವಾಗ ನಾವು ಋತು ಹೇಳ್ತೀವಲ್ಲ ವಸಂತ ಅಂತ ಹೇಳ್ತೀವಲ್ಲ, ವಸಂತ ಕಾಲ ಅಂತ ಹೇಳ್ತೀವಲ್ಲ, ವಸಂತ ಋತು, ಗ್ರೀಷ್ಮ ಋತು ಅಂತ ಹೇಳ್ತೀವಿ. ಆವಾಗ ಈ ವಸಂತ ಅಂತ ಅವನನ್ನು ಚಿಂತನೆ ಮಾಡಬೇಕು. ಅದು ವಸಂತ. ಸೊ ಹಾಗೆ ನಾವು ಚಿಂತನೆ ಮಾಡಿದ್ರೆ ಅದನ್ನ ನಾವು ನಿಂದನೆ ಮಾಡೋದಿಲ್ಲ, ಚಿಂತನೆ ಮಾಡ್ತಾರಂತೆ. ಸೊ ಇದು ಹೇಗೆ ಚಿಂತನೆ ಅಂದ್ರೆ, ಹೇಳ್ತಾರೆ ಈ ಐದು ಸೀಸನ್ ಅಲ್ಲಿ ಇರುವಂತ ಚಿಂತನೆ ಬಂದು ಬೃಹತ್ ಸಾಮ ಅಂತ ಹೇಳ್ತಾರೆ. ಈ ಬೃಹತ್ ಸಾಮ ಹೇಗಿರದಂದ್ರೆ, ವರ್ಷ ಋತುವಿನಲ್ಲಿ ನಾರಾಯಣ, ವಸಂತ ಋತುವಿನಲ್ಲಿ ಪ್ರತಿಮೆ. ಇದು ಸಾಮ ಉಪಾಸನೆ ಹೇಗಿರತ್ತಂದ್ರೆ, ಇಟ್ ಇಸ್ ಅ ಸೆಟ್. ಈ ಸಾಮ ಪಂಚಸಾಮ ಉಪಾಸನೆಯಲ್ಲಿ ನೀವು ಕೇಳಿರ್ತೀರ, ಹಿಂಕಾರದಿಂದ ಶುರು ಆಗತ್ತೆ. ಹಿಂಕಾರ, ಆಮೇಲೆ ಪ್ರಸ್ತಾವ, ಆಮೇಲೆ ಉದ್ಗೀತ, ಪ್ರತಿಹಾರ ಮತ್ತು ನಿಧನ ಅಂತ ಇದಕ್ಕೆ ಐದು ಪ್ರಭೇದಗಳು ಉಂಟು. ಫೈವ್ ಇನ್ ದಿಸ್ ಒಂದು ಸಾಮದಲ್ಲಿ ಪಂಚಸಾಮದಲ್ಲಿ ಒಂದೊಂದಿಲ್ಲ ಐದು ಪ್ರಭೇದಗಳು. ಇದೇನು ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ ಅಂತ ಐದು ಇದೆ. ಈ ಐದರಲ್ಲಿ ಏನಿದೆ ಅಂದ್ರೆ ಹಿಂಕಾರ ಅಂಬೋ ಹೆಸರಿನಿಂದ ಪ್ರದ್ಯುಮ್ನ ಇದ್ದಾನೆ. ಇಲ್ಲಿ ಅನಿರುದ್ಧದಿಂದ ಶುರು ಮಾಡೋದಿಲ್ಲ, ಪ್ರದ್ಯುಮ್ನ ಇದ್ದಾನೆ. ಆಮೇಲೆ ಪ್ರಸ್ತಾವ ಅಂಬೋ ಹೆಸರಿನಿಂದ ವಾಸುದೇವ ಇದ್ದಾನೆ. ಉದ್ಗೀತ ಅಂಬೋ ಹೆಸರು ಬಂದು ನಾರಾಯಣನಿಗೆ ಸಂಬಂಧಪಟ್ಟದ, ನಾರಾಯಣ ಇದ್ದಾನೆ. ಆಮೇಲೆ ಪ್ರತಿಹಾರ ಅಂಬೋದಿಂದ ಅನಿರುದ್ಧ ಇದ್ದಾನೆ. ಆಮೇಲೆ ನಿಧನ ಅಂಬೋದಿಂದ ಸಂಕರ್ಷಣ ಇದ್ದಾನೆ. ಸೊ ದಿಸ್ ಈಸ್ ದ ಆರ್ಡರ್ ಯು ಹ್ಯಾವ್ ಟು ಫಾಲೋ. ಹೇಗೆ ಒಂದು ಮ್ಯೂಸಿಕ್ಲಿ ಈ ರಾಗ, ಈ ಒಂದು ಸ್ವರ ಆರೋಹಣ ಅವರೋಹಣ, ಈ ಸ್ವರ ಇದೆ ಅಂತ ಹೇಳಿದ ಕೂಡಲೇ ನೀವು ಏನ್ ಮಾಡ್ತೀವಿ ಅದನ್ನೇ ಬಳಸ್ತೀರ. ದಟ್ ಆರ್ಡರ್, ದ ಸರಿಗಮ ಪದ ಆರ್ಡರ್ ಬಂದು ಯು ಡೂ ಇನ್ ದ ಸೇಮ್ ವೇ. ಯು ಡೋಂಟ್ ಯಾಕೆ ಇಲ್ಲಿ ಮೊದಲೇ ಇದು ಬಂದಿದೆ ಆಮೇಲೆ ಯಾಕೆ ಇದು ಬಂದ, ಅದು ಮಾಡಲ್ಲ. ದಟ್ ಈಸ್ ದ ಸೆಟ್, ಆ ರಾಗಕ್ಕೆ ಅದು ಒಂದು ಸೆಟ್. ಹಾಗೇನೆ ಇಲ್ಲಿನೂ ಈ ಪಂಚಸಾಮಗಳಲ್ಲಿ ದಿಸ್ ಈಸ್ ದ ಆರ್ಡರ್. ಪ್ರದ್ಯುಮ್ನ ವಾಸುದೇವ, ನಾರಾಯಣ ಅನಿರುದ್ಧ, ಸಂಕರ್ಷಣ, ದಿಸ್ ಈಸ್ ದ ಆರ್ಡರ್. ಸೊ ಇಲ್ಲಿ ಆ ಆರ್ಡರ್ ನ ದೇವತೆಗಳು ಉಪಾಸನೆ ಮಾಡ್ತಾರೆ. ಹೇಗೆ ಉಪಾಸನೆ ಮಾಡ್ತಾರಂದ್ರೆ ಈ ಫೈವ್ ಸೀಸನ್ಸ್ ಅನ್ನ ತಗೊಳ್ತಾರೆ. ಸೊ ಈ ವರ್ಷ ಋತುವಿನಲ್ಲಿ, ಐ ಮೀನ್ ವಸಂತ ಋತುವಿನಲ್ಲಿ ಪ್ರದ್ಯುಮ್ನ ಹಿಂಕಾರ ನಾಮಕನಾದ ಪ್ರದ್ಯುಮ್ನ. ಆಮೇಲೆ ನೆಕ್ಸ್ಟ್ ವಸಂತ ಆದ ಮೇಲೆ, ಅದು ವಸಂತಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಭಗವಂತನ ಹೆಸರು ರೂಪ ಗುಣ ಕ್ರಿಯ ಎಲ್ಲದಲ್ಲೂ ಭೇದ ಇಲ್ಲ, ಹಾಗೆ ಅವರು ತಿಳ್ಕೊಳ್ತಾರಂತ. ಆಮೇಲೆ ನೆಕ್ಸ್ಟ್ ಬರೋದು ಗ್ರೀಷ್ಮ ಋತು ಅಂತ ಬರುತ್ತೆ. ಗ್ರೀಷ್ಮ ಅಂದ್ರೆ ಏನು? ಗ್ರೀಷ್ಮ ಅಂದ್ರೆ ಚೆನ್ನಾಗಿ ಬಿಸಿಲು ಇರುತ್ತೆ ಮತ್ತು ಮಳೆನೂ ಬರುತ್ತೆ. ಇಲ್ಲಿ ನೋಡಿ ಎರಡನ್ನು ಒಟ್ಟಿಗೆ ಸೇರಿಸಿದ್ದಾರೆ. ಗ್ರೀಷ್ಮ ಋತುವಲ್ಲಿ ಬಿಸಿಲು ಇರುತ್ತೆ, ಸ್ವಲ್ಪ ಮಳೆನೂ ಸ್ವಲ್ಪ ಶುರು ಆಗುತ್ತೆ. ಸೊ ಗ್ರೀಷ್ಮ ಅಂತ ಯಾಕೆ ಹೆಸರು ಅಂದ್ರೆ ಇಲ್ಲಿ ಗ್ರೀ ಅಂದ್ರೆ ನೀರು ಅಂತ ಅರ್ಥ ಅಂತ. ಗ್ರೀ ಅಂದ್ರೆ ನೀರು ಅಂತ ಅರ್ಥ ಅಂತ. ಗ್ರೀಷ್ ನೀರು, ಹನಿಯ ನೀರು ಅಂದ್ರೆ ಮಳೆ ಅಂತ ಅರ್ಥ ಇಲ್ಲ, ಡ್ರಾಪ್ಲೆಟ್ಸ್ ಆರ್ ಮಿಸ್ಟ್. ತುಂಬಾ ಬಿಸಿಲು ಇರೋವಾಗೆ ದೇ ಆಲ್ ಗ್ಯಾದರ್ ಅಂಡ್ ಫಾರ್ಮ್ ದ ಮಿಸ್ಟ್, ಆಪರೇಟ್ ಆಗುತ್ತೆ, ಮಿಸ್ಟ್ ಫಾರ್ಮ್ ಆಗುತ್ತೆ ಮಳೆ ಬರ್ಲಕ್ಕೆ ಮುಂಚಿನ ಸ್ಟೇಜ್ ಅದು. ಪರ್ವವಾತ ಆ ತರ ಮುಂಚೆ ಬರುವಂತ ಸ್ಟೇಜ್ ಗ್ರೀಷ್ಮ ಋತುವಲ್ಲಿ. ಆ ಮಿಸ್ಟ್ ಎವ್ರಿಥಿಂಗ್ ಫಾರ್ಮ್ಸ್ ಗ್ರೀ ಅಂದ್ರೆ ನೀರು. ಅದನ್ನ ಗ್ರೀಷ್ಮ ಅಂದ್ರೆ ಆ ನೀರನ್ನ ಕುಡಿಯೋನು ಅಂತ ಒಂದು ಅರ್ಥ, ಅಥವಾ ನೀರನ್ನ ಸೃಷ್ಟಿ ಮಾಡುವವನು, ಸೃಷ್ಟಿ ಮಾಡಿ ಆನಂದವನ್ನ ಕೊಡುವಂತ ಎರಡು ಅರ್ಥನೂ ಬರುತ್ತೆ ಗ್ರೀಷ್ಮ ಅಂಬೋದಿಲ್ಲಿ. ಸೊ ಈ ನೀರನ್ನ ಕುಡಿತಾನೆ, ಸೃಷ್ಟಿ ಮಾಡ್ತಾನೆ. ಸೊ ಆ ಒಂದು ಬಿಸಿಲನ್ನ ಕೊಟ್ಟು ನೀರನ್ನ ಒಂದು ದೀಟ್ ಹನಿಗಳನ್ನ ಸೃಷ್ಟಿ ಮಾಡ್ತಾನೆ, ಅದು ಗ್ರೀಷ್ಮ ಋತು. ಆ ಹೆಸರಿಂದ ಭಗವಂತ ಅಲ್ಲಿ ಇದ್ದಾನೆ. ಸೊ ಇದು ಇಲ್ಲಿ ಯಾರಿದ್ದಾನೆ ಅಂದ್ರೆ ಇದು ಪ್ರಸ್ತಾವ. ಸಾಮದಲ್ಲಿ ಐದು ಹೇಳಿದೆ, ಅದಕ್ಕೆ ಕರೆಸ್ಪಾಂಡಿಂಗ್ ಆಗ ಅಲ್ಲಿ ಹಿಂಕಾರ ಆಯ್ತು, ಪ್ರದ್ಯುಮ್ನ ಆಯ್ತು. ಇಲ್ಲಿ ಬಂದು ಪ್ರಸ್ತಾವ ವಾಸುದೇವ ಆಗತ್ತೆ. ಮೂರನೇದು ಬಂದು ವರ್ಷ ಋತು ಆಗತ್ತೆ. ವರ್ಷ ಋತುವಲ್ಲಿ ಏನ್ ಮಾಡ್ತಾನಂದ ವೃಷ್ಟಿ, ವರ್ಷ ಋತುವಲ್ಲಿ ಮಳೆ ಸುರಿಸ್ತಾನ. ಅದಕ್ಕೆ ಬಿಸಿಲು ಆಯ್ತು, ಬಿಸಿಲನ್ನ ನಿಂದಿಸದೆ ಆಯ್ತು, ಬಿಸಿಲನ್ನ ನಿಂದನೆ ಮಾಡಲ್ಲ, ಮತ್ತು ಮಳೆಯನ್ನ ನಿಂದನೆ ಮಾಡಲ್ಲ. ಯಾಕೆಂದ್ರೆ ಅಲ್ಲಿ ಅವನು ವರ್ಷ, ಅವನು ಏನು ಮಾಡ್ತಾ ಇದ್ದಾನಂತ ವೃಷ್ಟಿಯನ್ನ ಮಾಡ್ತಾ ಇದ್ದಾನೆ, ನಮ್ಮ ಮೇಲೆ ಅನುಗ್ರಹ ಅಂಬೋ ವೃಷ್ಟಿಯನ್ನ ಸುರಿತಾ ಇದ್ದಾನಂತ. ನಮ್ಗೆ ಶಾರ್ಟ್ ಟರ್ಮ್ ಗೊತ್ತಾಗ್ತಾ ಇಲ್ಲ, ನಮ್ಮ ಜೀವಕ್ಕೆ ಏನೇನ್ ಬೇಕೋ ಆ ವೃಷ್ಟಿಯನ್ನ ಅವನು ಸುರಿತಾ ಇದ್ದಾನಂತ. ಸೊ ಅವ್ರದ್ದು ವರ್ಷನ ಆಫೀಸ್ ವೃಷ್ಟಿ, ಆ ಒಂದು ಅನುಗ್ರಹವನ್ನ ಸುರಿಯುವಂತ ರೂಪವಾಗಿ ಆ ವೃಷ್ಟಿಯಲ್ಲಿ ವರ್ಷ ಋತುವಿನಲ್ಲಿ ಅವನಿದ್ದಾನೆ. ಆ ರೂಪ ಏನು ಅಂದ್ರೆ ನಾರಾಯಣ ರೂಪ, ಉದ್ಗೀತ ಅಂತಲ್ಲಿ. ಹಿಂಕಾರ, ಪ್ರಸ್ತಾವ, ಉದ್ಗೀತ, ನಾರಾಯಣನನ್ನ ವರ್ಷ ಋತುವಿನಲ್ಲಿ ಇಟ್ಟುಕೊಳ್ಳೋದಂತ. ಅದು ಆದ ಮೇಲೆ ನೆಕ್ಸ್ಟ್ ಬರೋದು ಶರತ್ ಋತು. ಶರತ್ಕಾಲ ಅಂದ್ರೆ ಶರತ್ ಅಂತ ಅವನ್ಗೆ ಯಾಕೆ ಕರೀತಾರಂದ್ರೆ ಶರತ್ ಅಂದ್ರೆ ಶ ತಕೊಂಡು ಸಮ್ಯಕ್ ಚಂದಾಗೆ ರತಿ ಸಂ ಶರತ್ ಚೆನ್ನಾಗೆ ಒಂದು ಸುಖವನ್ನ ಕೊಡುವಂತ ಆನಂದಪ್ರದ. ಚೆನ್ನಾಗೆ ಸುಖವನ್ನ ಕೊಡುವುದು ಆ ಒಂದು ಸಂಪತ್ತುಗಳನ್ನ ಕೊಟ್ಟು, ಸಂಪತ್ತು ಕ್ಯಾನ್ ಬಿ ಯುವರ್ ಮೆಟೀರಿಯಲ್ ಇರಬಹುದು, ಆಧ್ಯಾತ್ಮಿಕನೇ ಇರಬಹುದು, ಆ ಕೊಡುವಂತ ರೂಪದಿಂದ ಅವನು ಶರತ್ ಎಂಬ ಹೆಸರಿನಿಂದ ಶರತ್ ಋತುವಿನಲ್ಲಿ ಇದ್ದಾನೆ. ಇದು ಯಾವುದು ಅಂದ್ರೆ
ಪ್ರತಿಹಾರ ಅಂಬೋ ರೂಪಕ್ಕೆ ಸಂಬಂಧಪಟ್ಟದ್ದು ಇದು ಅನಿರುದ್ಧ ಅಂತ ಚಿಂತನೆ. ಆಮೇಲೆ ಕೊನೆಯಲ್ಲಿ ಬರೋದು ಹೇಮಂತ ಋತು. ಹೇಮಂತ ಋತು ಅಂದ್ರೆ ಚಳಿಗಾಲ. ಚಳಿಗಾಲದಲ್ಲಿ ಅವನು ಹೇಮಂತ ಅಂತ ಅವನಿಗೆ ಕರ್ತ. ಹೇಮಂತ ಅಂತ ಯಾತಕ್ಕೆ ಅವನಿಗೆ ಹೇಮಂತ ಅಂತ? ಹಿಮ ಕೊಡ್ತಾನೆ, ಚಳಿಯನ್ನ ಕೊಡ್ತಾನೆ. ಅದು ಸ್ಥೂಲವಾದ ಅರ್ಥ. ಚಳಿಯನ್ನು ಕೊಡೋದು ಮಾತ್ರ, ಹಿ ಅಂದ್ರೆ ಅವನು ಪ್ರಸಿದ್ಧವಾಗಿ ಇದ್ದ. ಹಿ ಅಂದ್ರೆ ಹಿ ಎಂಬೋ ಶಬ್ದದಿಂದ ಪ್ರಸಿದ್ಧ, ವೆಲ್ ನೋನ್. ಹಿ ಮ ಜ್ಞಾನವನ್ನ ಕೊಡ್ತಾನೆ, ಚೆನ್ನಾಗಿ ಜ್ಞಾನ ಕೊಡುವನು ಅವನೇ ಅಂಬೋ ರೂಪದ ಹಿಮ ರೂಪದಿಂದ ಅವನು ಇದ್ದಾನೆ. ಚಳಿ ಆ ಹೇಮಂತ ಋತುವಿನಲ್ಲಿ ಅವನು ಇದ್ದಾನೆ. ಅವನು ಅದಕ್ಕೆ ಕರೆಸ್ಪಾಂಡಿಂಗ್ ಸಾಮ ಬಂದ್ರು ನಿಧನ ಅಂತ, ಅಲ್ಲಿ ಸಂಕರ್ಷಣ ಇದ್ದಾನ ಅಂತ. ಸೊ ಹೀಗೆ ಈ ಒಂದು ಒಂದು ಚಳಿ ಬಿಸಿಲು, ಚಳಿ ಬಿಸಿಲು ಮಳೆ. ಹೇಮಂತಕ್ಕೆ ಚಳಿ ಇಟ್ಕೊಳ್ಳಿ, ಹೇಮಂತ ಶಿಶಿರಕ್ಕೆ ಚಳಿ ಇಟ್ಕೊಳ್ಳಿ, ಬಿಸಿಲು ಮಳೆ ಗಾಳಿ. ಬಿಸಿಲಿಗೆ ಬಂದು ನೀವು ಒಂದು ವಸಂತ, ಸ್ವಲ್ಪ ಗ್ರೀಷ್ಮ ಬರುತ್ತೆ. ಮಳೆಯಲ್ಲಿ ಗ್ರೀಷ್ಮ ಮತ್ತು ವರ್ಷ ಬರುತ್ತೆ. ಆಮೇಲೆ ಮಳೆ ಗಾಳಿ, ಗಾಳಿಯಲ್ಲಿ ಶರತ್ ಇಟ್ಕೋಬೇಕು ಅನ್ನೋ ಗೊತ್ತಿಲ್ಲ ನಮಗೆ. ಐದು ಸೀಸನ್ ಅನ್ನ, ಐದು ಋತುಗಳನ್ನ ಇಲ್ಲಿ ಇಟ್ಟುಕೊಂಡು ಈ ಬಿಕಾಸ್ ಇಷ್ಟು ತಿಳ್ಕೊಂಡವ್ರು ಏನ್ ಮಾಡ್ತಾರಂದ್ರೆ, ಈ ಋಷಿಗಳು ಏನ್ ಮಾಡ್ತಾರಂದ್ರೆ, ಇಷ್ಟು ಅವರು ತಿಳ್ಕೊಂಡಿದ್ದಾರೆ, ಇಷ್ಟು ನಲಿ ನಲಿದಾಡು ಕೊಂಡಾಡು, ಇಷ್ಟು ಕೊಂಡಾಡೋರು ಒಂದು ಪ್ರತಿಜ್ಞೆ ಮಾಡ್ತಾರಂತ. ಇದು ಒಂದು ಉಪನಿಷತ್ತಲ್ಲಿ ಬಂದಿದೆ. ಏನು ಪ್ರತಿಜ್ಞೆ ಇವರುಗಳು ಮಾಡ್ತಾರೆ ಅಂದ್ರೆ, ಈ ಪ್ರತಿಜ್ಞೆ ಏನ್ ಮಾಡ್ತಾರಂದ್ರೆ, ನಾನು ಬಂದು ಈ ಒಂದು ಋತುಗಳನ್ನ ನಿಂದನೆ ಮಾಡೋದಿಲ್ಲ. ಈ ಋತುಗಳಲ್ಲಿ ಈ ಒಂದು ಐದು ಚಳಿ ಬಿಸಿಲು ಮಳೆ ಗಾಳಿಗೆ ನಾನು ನಿಂದನೆಯೇ ಮಾಡೋದಿಲ್ಲ ಅಂತ ದೇವರ ಮುಂದೆ ಆ ಪ್ರತಿಜ್ಞೆ ತಗೊಳ್ತಾರೆ. ಏಕ ಪ್ರತಿಜ್ಞೆ ಅಂದ್ರೆ, ಮನಸ್ಸಲ್ಲಿ ಅನುಭವ ಆಗಿದ್ದಂತೆ ಮಳೆ ಮಾಡಲ್ಲ ನಾನು, ಯಾವತ್ತೂ ಎಂದೆಂದೂ ನಾನು ಮಾಡಲ್ಲ ಅಂತ ಅವರು ಪ್ರತಿಜ್ಞೆಯನ್ನು ತಗೊಳ್ತಾರೆ. ಯಾಕೆಂದ್ರೆ ಅವರು ಇಲ್ಲಿ ಎಲ್ಲ ಪಂಚ ಸಾಮವನ್ನ ಅವ್ರು ನೋಡ್ತಾ ಇದ್ದಾರೆ, ಭಗವಂತ ರೂಪಗಳನ್ನ ನೋಡ್ತಾ ಇದ್ದಾರೆ. ಆದ ಕಾರಣದಿಂದ ಅವರು ನಿಂದನೆ ಮಾಡೋದಿಲ್ಲ. ಅದರಿಂದ ಏನು ಫಲ ಬರುತ್ತೆ ಅಂದ್ರೆ ಹೇಳ್ತಾರೆ, ಈ ಒಂದು ನಾಲೆಡ್ಜ್ ಋತು ಅಂತ ತಿಳ್ಕೊಂಡ ಮೂಲಕವಾಗಿ ಅವನಿಗೆ ಭಗವಂತನನ್ನ ಜ್ಞಾನ ಅಂತ ತಿಳ್ಕೊಂಡ ಮೂಲಕವಾಗಿ ಅವನಿಗೆ ಜ್ಞಾನ ಬರುತ್ತೆ, ಚೆಂದಾಗಿ ಜ್ಞಾನ ಬರುತ್ತೆ. ಜ್ಞಾನದಿಂದ ಪಶು ಬರುತ್ತೆ ಅಂತ. ಪಶು ಅಂದ್ರೆ ಸ್ಥೂಲವಾಗಿ ಏನರ್ಥ ಅಂದ್ರೆ, ನಮ್ಗೆ ಎಲ್ಲ ನಮ್ಗೆ ಸಂಪತ್ತುಗಳು. ಪಶು ಅಂದ್ರೆ ಜನರಲ್ ಲಿಟ್ರಲ್ ಟ್ರಾನ್ಸ್ಲೇಷನ್ ಇಸ್ ಕ್ಯಾಟಲ್ ಅಂತ ಕೊಡ್ತಾರೆ ಪಶು, ಅದಕ್ಕೆಲ್ಲ ಪಶು ಅಂತ ಹೇಳ್ತಾರೆ. ಬಟ್ ಪಶು ಅಂತ ಹೇಳುವಾಗ ನಮ್ಮನ್ನ ಯಾವುದು, ಪ ಅಂದ್ರೆ ಅವನ್ ನಮ್ಮನ್ನ ರಕ್ಷಣೆ ಮಾಡೋದು, ರಕ್ಷಣೆ ಮಾಡಿ. ಶ ಪ ಶು ಪ ಅಂದ್ರೆ ರಕ್ಷಣೆ ಮಾಡಿ, ಪಾತಿ ರಕ್ಷಣೆ ಮಾಡಿ ಆನಂದವನ್ನ ಕೊಡೋದು. ಯಾವುದು ಅಂದ್ರೆ ವೇದಗಳು, ವೇದಗಳ ಮೂಲಕವಾಗ ಭಗವಂತನ ತಿಳ್ಕೊಳ್ಳೋದು. ಇಲ್ಲಿ ಚಾಂದೋಗ್ಯ ಉಪನಿಷತ್, ಚಾಂದೋಗ್ಯ ಉಪನಿಷತ್ ನಮ್ಗೆಲ್ಲ ಇಲ್ಲ, ಗೊತ್ತಾಗೋದಿಲ್ಲ, ಒಂದಿಲ್ಲ. ಆದ ಕಾರಣದಿಂದ ಆ ಚಾಂದೋಗ ಉಪನಿಷತ್ತಲ್ಲಿ ಇರುವಂತ ಉಪಾಸನೆ ಹೇಳಿರುವಂತ ಹರಿಕಥಾಮೃತ ಸಾರ. ಈ ಹರಿಕಥಾಮೃತ ಸಾರವನ್ನ ಚೆನ್ನಾಗಿ ತಿಳ್ಕೊಳ್ಳುವಂತ ಪಶು ಅಂದ್ರೆ ಆ ಒಂದು ವೇದ ಜ್ಞಾನವನ್ನ ನಮ್ಗೆ ಕೊಡ್ತಾರೆ, ಪಶು ಕೊಡ್ತಾರೆ. ಆ ವೇದ ಜ್ಞಾನವನ್ನ ದಾಸರು ನಮಗೆ ಕೊಡ್ತಾರೆ ಇಲ್ಲಿ. ಪಶು ಕೊಟ್ಟು ಪ್ರಜಾ ಅಂದ್ರೆ ನಮ್ಮೊಳಗೇನೆ ನಮ್ಮ ಸ್ವಭಾವ. ನಾವು ಸಾತ್ವಿಕರು ಅಂತ ಅಸಂಪ್ಷನ್ಗೆ ಹೋಗ್ತಾ ಇದ್ದೀವಿ. ಸಾತ್ವಿಕರು ಅಂದ್ರೆ ನಮ್ಮಲ್ಲಿ ಜ್ಞಾನ ಇರಲೇಬೇಕು, ಜ್ಞಾನ ಬರಲೇಬೇಕು. ಆ ಜ್ಞಾನ ಕಾಣಿಸ್ತಾ ಇಲ್ಲ. ಆ ಪ್ರಜಾ ಅಂದ್ರೆ ಆ ಪ್ರಕೃಷ್ಟವಾಗಿ ಅದನ್ನ ಇಷ್ಟು ತನಕ ನಮ್ಗೆ ಬಂದಿಲ್ಲ, ತುಂಬಾ ನೀಚರಾಗಿದ್ದೀವಿ. ಇವಾಗ ಹರಿಕಥಾಮೃತ ಸಾರ ಮೂಲಕವಾಗಿ ಸ್ವಲ್ಪ ಅರ್ಥ ಆಗ್ತಾ ಇದೆ. ಅರ್ಥ ಆಗೋದು ಮಾತ್ರ ಅಲ್ಲ, ನಾವು ದಿನಾಗ್ಲೂ ಒಂದು ಫ್ಯೂ ಸೆಕೆಂಡ್ಸ್ ಅಟ್ ಲೀಸ್ಟ್ ವಿ ಥಿಂಕ್ ಅಬೌಟ್ ಇಟ್. ಸೊ ಆ ಪ್ರಕೃಷ್ಟ ಜನಯತಿ ಆ ಒಂದು ಜ್ಞಾನವನ್ನ ಹುಟ್ಟಿಸ್ತಾ ಇರ್ತಾನೆ. ತಿಳಿದು ನಮ್ಮ ಡೇ ಟು ಡೇ ಲೈಫ್ಲಿ ಒಂದೊಂದು ಒಮ್ಮೆ ನಮ್ಗೆ ಇದೆಲ್ಲ ಸ್ಮರಣೆಗೆ ಬರುತ್ತೆ, ಹುಟ್ಟಿಸ್ತಾ ಇರ್ತಾನೆ. ಸೊ ಪಶು ಪ್ರಜಾ ಇಲ್ಲಿ ಕೊಟ್ಟು ಅದನ್ನೇ ನಿಮಿತ್ತವಾಗಿ ಇಟ್ಟುಕೊಂಡು ಇನ್ನೂ ಜಾಸ್ತಿ 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 ಕೊಡ್ತಾನಂತ. ಕೊಟ್ಟು ನಮ್ಗೆ ಕೊನೆಯಲ್ಲಿ ಅಲ್ಲಿ ಕಂಪ್ಲೀಟ್ ಸೆನ್ಸ್ಲಿ ಪಶು ಪ್ರಜಾ ಅದನ್ನ ಬೆನಿಫಿಟ್ಸ್ ಎಲ್ಲವನ್ನು ಕೊಡ್ತಾನ. ಇದು ಒಂದು ಫಲವನ್ನ ಹೇಳ್ತಾರೆ. ಲೌಕಿಕವಾಗ ನೋಡ್ಬೇಕಂದ್ರೂ ಲೌಕಿಕವಾಗ ನೀವು ಲೌಕಿಕ ನಮ್ಮ ಪಾಮರ ಲೆವೆಲ್ಲಿ ಎಲ್ಲರೂ ಚಳಿ ಬಿಸಿಲು ಮಳೆ ಗಾಳಿಗೆ ನಿಂದನೆ ಮಾಡೋದಿಲ್ಲ, ಸೀಸನ್ಸ್ ನಿಂದನೆ ಮಾಡೋದಿಲ್ಲ. ಕೆಲವರು ನಿಂದನೆ ಮಾಡ್ತಾರೆ, ಕೆಲವರು ಈ ಊರ್ಲಿನೇ ನಾವು ನೋಡ್ತೀವಿ, ಮಳೆಗಾಲ ಬಂದ್ರೆ ದೇ ಜಸ್ಟ್ ಎಂಜಾಯ್ ಇಟ್, ಇನ್ನೊಂದು ಬಿಸಿಲು ಕಾಲ ಬಂದ್ರೆ ದೇ ಜಸ್ಟ್ ಬೀಚ್ ಗೀಚ್ ಹೋಗಿ ಅಲ್ಲಿನೂ ಎಂಜಾಯ್ ಮಾಡ್ತಾರೆ. ಚಳಿಗಾಲ ಬಂದ್ರೆ ಸ್ಕೀಯಿಂಗ್ ಟಿಂಗ್ ಹೋಗಿ ಅಲ್ಲಿನೇ ಎಂಜಾಯ್ ಮಾಡ್ತಾರೆ. ಸೊ ಸ್ಥೂಲ ಲೆವೆಲ್ ಎಂಜಾಯ್ ಮಾಡೋರು ಉಂಟು, ನಿಂದನೆ ಮಾಡೋರು ಉಂಟು. ಸ್ವಲ್ಪ ಒಳಕ್ಕೆ ಇಳಿದಾಗ ಆ ಒಂದು ಭಗವಂತನ ರೂಪವನ್ನ ತಿಳ್ಕೊಂಡು ಆ ಒಂದು ಫುಲ್ ಬೆನಿಫಿಟ್ ಪಡೆಯುವಂತ ಜ್ಞಾನಿಗಳು ಉಂಟು. ಈ ಜ್ಞಾನಿಗಳು ಹೀಗೆ ಉಪಾಸನೆ ಮಾಡ್ತಾರ ಅಂತ ನಾವು ತಿಳ್ಕೊಂಡ್ರೆ ನಮ್ಗೆ ಅದು ಬರುತ್ತೆ, ಚೂರು ಚೂರು ಅವರು ಅವರು ಪುಣ್ಯದಲ್ಲಿ ಚೂರು ಚೂರು ಭಿಕ್ಷೆ ಅಂತಾರ ಹಾಕ್ತಾರಂತ ನಮ್ಗೆ. ಆ ಚೂರು ಚೂರು ಹಾಕಿದ್ದೆ ನಮ್ಗೆ ತುಂಬಾ ಜಾಸ್ತಿ ಬಿಕಮ್ಸ್ ಇಫ್ ಎವ್ರಿಬಡಿ ಗಿವ್ಸ್ ಒನ್ ಸೆಂಟ್, ಎಲ್ಲರೂ ಕೊಟ್ರೆ, ಎಲ್ಲಾ ದೇವತೆಗಳು ಎಲ್ಲರೂ ಕೊಟ್ರೆ, ದಟ್ ಇಟ್ ಸೆಲ್ಫ್ ಇಸ್ ರಿಯಲಿ ಲೈಕ್ ಅ ಓಷನ್ ಆಗ್ಬಿಡುತ್ತೆ. ಸೊ ಆ ಫಲ ನಮ್ಗೆ ಬರುತ್ತೆ. ಸೊ ಇದು ಒಂದು ಬೃಹತ್ ಸಾಮದ ಉಪಾಸನೆಯನ್ನ ಹೇಳಿದ್ದೀನಿ. ಉಳಿದ ಎರಡನ್ನ ನಾನು ನೆಕ್ಸ್ಟ್ ಕ್ಲಾಸ್ಲಿ ಹೇಳ್ತೀನಿ. ಐ ನೋ ದಿಸ್ ಇಸ್ ರಿಯಲಿ ಟೂ ಮಚ್ ಅಂತ ಗೊತ್ತು, ಇದ್ರೂ ಐ ಗಾಟ್ ಲಿಟಲ್ ಕ್ಯಾರಿಡ್ ಅವೇ ಬೈ ದಿಸ್ ಪದ್ಯ, ಬಿಕಾಸ್ ಇದು ವಿಭೂತಿ ಸಂಧಿ. ಹೇಳಿದ್ದ ಇನ್ನೊಂದು ಉದ್ದೇಶ ಏನಂದ್ರೆ, ಜಸ್ಟ್ ಸ್ಥೂಲವಾದ ಮೀನಿಂಗ್ ಮಾತ್ರ ಇಲ್ಲ ಹರಿಕಥಾಮೃತ ಸಾರಕ್ಕೆ. ಉಪನಿಷತ್ತುಗಳ ಅರ್ಥಗಳು ಎಷ್ಟು ದೂರಕ್ಕೆ ಅವರು ಸೂಚನೆ ಮಾಡಿದ್ದಾರೆ, ತಿಳಿಸಿದ್ದಾರೆ, ಆ ಒಂದು ಹರಿಕಥಾಮೃತ ಸಾರ ಮಹಿಮೆಯನ್ನು ನಮಗೆ ಫ್ರಮ್ ಟೈಮ್ ಟು ಟೈಮ್ ಗೊತ್ತಾಗಬೇಕು ಅಂಬೋ ದೃಷ್ಟಿಯಿಂದ ಹೇಳಿದೆ. ಐ ನೋ ಇಟ್ ಇಸ್ ರಿಯಲಿ ಟೂ ಎಕ್ಸಾಸ್ಟಿವ್. ಐ ವಿಲ್ ಟ್ರೈ ಟು ಸೆಂಡ್ ಅ ನೋಟ್ ಫಾರ್ ದಿಸ್ ಆಲ್ಸೋ. ಕೃಷ್ಣಾರ್ಪಣಮಸ್ತು.